கிருஷ்ணாய யாதவேந்திராய ஜானமுத்ராய யோகினே நாசாய ருக்மணேஷாய நமோ வேதாந்த வேதினே. பரம பூஜ்ய குருகள பாதாரவிந்தங்களிகே சாஷ்டாங்க பிரணாமங்களன்ன அர்ப்பிசி அவர ஆதேசதந்தே ಈ ಹತ್ತು ನಿಮಿಷಗಳ ಉಪನ್ಯಾಸಕ್ಕಾಗಿ ನಾನಿಲ್ಲಿ ನಿಂತಿದ್ದೇನೆ. ಈಗಾಗಲೇ ವಿದ್ವಾನ್ ಹರಿದಾಸ ಭಟ್ರು ಹೇಳಿದಂತೆ ನಮ್ಮ ಗುರುಗಳ ಕನ್ನಡ ಕೃತಿ ಗೀತಾ ಸಾರೋದ್ಧಾರ, ಈ ಕೃತಿಯಲ್ಲಿ ಭಗವದ್ಗೀತೆಯ ಬಗ್ಗೆ ಏನು ಒಂದು ವಿಮರ್ಶಾತ್ಮಕವಾದ ನಿರೂಪಣೆ ಇದೆ, ಇದನ್ನ ಇವತ್ತಿನ ಈ ಚಿಂತನಗೋಷ್ಠಿಯಲ್ಲಿ ಶ್ರೋತೃವರ್ಗದ ಮುಂದೆ ಇಡಬೇಕು ಅಂತ ಏರ್ಪಾಡಿದ್ದು. ಮೊದಲನೇ ವಿಷಯವನ್ನು ನಾನು ನಿರೂಪಣೆ ಮಾಡಬೇಕಾಗಿದೆ. ನಮ್ಮ ಗುರುಗಳ ಕೃತಿ ಗೀತಾಸಾರೋದ್ಧಾರದಲ್ಲಿ ಈ ಗೀತೋಪದೇಶದ ಹಿನ್ನೆಲೆ ಏನು ಅಂತ ಸಂಗ್ರಹವಾಗಿ ಹೇಳಿದ್ದಾರೆ. ಈ ಗೀತೋಪದೇಶದ ಹಿನ್ನೆಲೆಯನ್ನು ಭಗವದ್ಗೀತೆಯಲ್ಲಿ ಕಾಣಲಿಕ್ಕಾಗೋದು ಭಗವದ್ಗೀತೆಯ ಒಂದನೇ ಅಧ್ಯಾಯ ಮತ್ತು ಎರಡನೇ ಅಧ್ಯಾಯದ ಹತ್ತು ಶ್ಲೋಕಗಳಲ್ಲಿ. ಆ ಒಂದನೇ ಅಧ್ಯಾಯದಲ್ಲಿ ಬಂದಿರೋ ಶ್ಲೋಕಗಳನ್ನೆಲ್ಲ ಓದ್ಕೊಂಡು ಹೋದರೆ ಯುದ್ಧದ ಅನರ್ಥವನ್ನು ಕುರಿತು ಅರ್ಜುನ ಶ್ರೀಕೃಷ್ಣನ ಮುಂದೆ ತುಂಬಾ ಪ್ರಬಲವಾಗಿ ಮಾತನಾಡಿದ್ದಾನೆ. ಭಗವದ್ಗೀತೆಯನ್ನು ಓದಿಕೊಳ್ಳುವ ನಮ್ಮಂತಹ ಜನಗಳಿಗೆ ಪ್ರಾಯಶಃ ಎಲ್ಲ ಶತಮಾನಗಳಲ್ಲೂ ಹೀಗೆ ಆಗಿದೆ. ಆ ಯುದ್ಧದ ಅನರ್ಥವನ್ನ ಕುರಿತು ಅರ್ಜುನ ಏನು ಮಾತಾಡಿದ್ದಾನೆ ಅದೇ ತುಂಬಾ ಪ್ರಬಲವಾದ ವಿಷಯ. ಅರ್ಜುನನಲ್ಲಿ ಮಾನವೀಯತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರಕಟವಾಗಿದೆ. ಆ ಮಾನವೀಯತೆಯ ಹಿನ್ನೆಲೆಯಲ್ಲಿ ಅರ್ಜುನ ಯುದ್ಧದ ಬಗ್ಗೆ ಆಡಿದ ಮಾತುಗಳಿಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಉತ್ತರ ಹೇಳಿಲ್ಲ. ಭಗವದ್ಗೀತೆಯ 18 ಅಧ್ಯಾಯವನ್ನು ಓದಿಬಿಟ್ರೆ ಈ ಪ್ರಥಮಾಧ್ಯಾಯದಲ್ಲಿ ಯುದ್ಧದ ಅನರ್ಥದ ಬಗ್ಗೆ ಏನು ಮಾತನಾಡಿದ್ದಾನೆ ಅದರ ಬಗ್ಗೆ ಏನು ಉತ್ತರವೇ ಕಾಣುವುದಿಲ್ಲ. ಬಹಳ ಮೇಲ್ನೋಟದಲ್ಲಿ ಓದಿದರೆ ಆ ಭಗವದ್ಗೀತೆಯ ಒಳನೋಟವನ್ನ ಪಡೆಯುವವರಿಗೆ ಅದು ಕಾಣುತ್ತೆ. ಸುಮ್ಮನೆ ಹೀಗೆ ಶ್ಲೋಕ ಓದಿಕೊಂಡು ಹೋದರೆ ಯುದ್ಧದ ಅನರ್ಥಗಳನ್ನು ಕುರಿತು ಅರ್ಜುನ ಏನು ಹೇಳಿದ ಅದಕ್ಕೆ ಉತ್ತರ ಕಾಣೋದಿಲ್ಲ. ಅದರ ಬದಲು ಇನ್ಯಾವ್ಯಾವುದೋ ವಿಷಯಗಳನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಪ್ರಧಾನವಾಗಿ ಭಗವದ್ಗೀತೆಯಲ್ಲಿ ದೇಹಕ್ಕಿಂತ ಬೇರೆಯಾದ ಒಬ್ಬ ಆತ್ಮ ಇದ್ದಾನೆ, ಅವನಿಗೆ ಹುಟ್ಟು ಸಾವುಗಳು ಇಲ್ಲ, ಅವನು ಪ್ರಕೃತಿಯ ಬಂಧನಕ್ಕೆ ಒಳಗಾಗಿದ್ದಾನೆ. ಆ ಜೀವಾತ್ಮ ತನ್ನನ್ನು ಪ್ರಕೃತಿ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳಿಕ್ಕೆ ಜಗಜ್ಜನ್ಮಾದಿ ಕಾರಣ ಭಗವಂತನ ಆರಾಧನೆಯನ್ನು ಭಕ್ತಿಯಿಂದ ಮಾಡಬೇಕು. ಇಷ್ಟಂಶಗಳು ಅದರ ಸುತ್ತಮುತ್ತಲು ನಾನಾ ವಿಷಯಗಳು ಈ ಭಗವದ್ಗೀತೆಯಲ್ಲಿ ಕಾಣ್ತಾ ಇವೆ. ಈ ಅಂಶಗಳು ಈ ಅರ್ಜುನ ಎತ್ತಿರುವ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಆಗುತ್ತೆ ಅಂತ ಸಾಕಷ್ಟು ಜನಗಳಿಗೆ ಇದು ಗೋಚರವಾಗಿದೆ. ನಮ್ಮ ಗುರುಗಳು ಈ ಗೀತಾ ಸಾರೋದ್ಧಾರ ಕೃತಿಯನ್ನು ರಚನೆ ಮಾಡುವ ಕಾಲದಲ್ಲಿ ಈ ಅಂಶವನ್ನ ಗೀತೆಯ ಬಗ್ಗೆ ಮಾತಾಡುವ ಜನಗಳಿಂದ ಬೇರೆ ಬೇರೆ ಪುಸ್ತಕಗಳಿಂದ ಲೇಖನಗಳಿಂದ ಗಮನಿಸಿಕೊಂಡವರು ನಮ್ಮ ಗುರುಗಳು. ಅದನ್ನ ಜನಗಳು ಹೀಗೆ ಗೀತೆ ಅಧ್ಯಯನ ಮಾಡಿದವರು ಗುರುತಿಸಿಕೊಂಡಿದ್ದಾರೆ ಅಂತ ಉಲ್ಲೇಖ ಮಾಡಿ ತಮ್ಮ ಗೀತಾ ಸಾರೋದ್ಧಾರದಲ್ಲಿ ಎಲ್ಲಿ ಭಗವದ್ಗೀತೆಯಲ್ಲಿ ನಾವು ಉತ್ತರಗಳನ್ನು ಕಂಡುಕೊಳ್ಳಬೇಕಾಗಿದೆ ಅಂತ ಈ ಕೃತಿಯಲ್ಲಿ ಬರೆದಿದ್ದಾರೆ. ಅದಕ್ಕೆ ತುಂಬಾ ಸಂಗತವಾದ ಎರಡನೇ ಅಧ್ಯಾಯದ ಶ್ಲೋಕ, ಅರ್ಜುನ ಹೇಳ್ತಾನೆ ಈ ಯುದ್ಧದ ಹಿನ್ನೆಲೆಯ ಅರ್ಥ ಎಲ್ಲ ಹೇಳಿದ್ದಾದ ಮೇಲೆ, ಕಾರ್ಪಣ್ಯ ದೋಷೋಪಾತ ಸ್ವಭಾವ ಪೃಥ್ವಾಮಿತ್ವಾಂ ಧರ್ಮ ಸಮ್ಮೂಢ ಚೇತಾ ಅಂತ ಅರ್ಜುನ ಕೃಷ್ಣನ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ಯುದ್ಧದ ಅರ್ಥವನ್ನೆಲ್ಲ ಹೇಳಿದ್ದಾದ ಮೇಲೆ ನನ್ನ ಮನಸ್ಸಿನಲ್ಲಿ ಏನೋ ದೋಷ ಸೇರಿಕೊಂಡು ಬಿಟ್ಟಿದೆ. ಅದು ಎಂಥ ದೋಷ? ಕಾರ್ಪಣ್ಯ ಅಂದ್ರೆ ವಿವೇಚನೆ ಇಲ್ಲದ ಸ್ಥಿತಿ, ವಿವೇಚನಹೀನತೆ ನನ್ನ ಮನಸ್ಸಲ್ಲಿ ಸೇರಿಕೊಂಡು ಬಿಟ್ಟಿದೆ. ಆ ಕಾರ್ಪಣ್ಯ ಅಂದ್ರೆ ಆ ವಿವೇಚನಹೀನತೆಯಲ್ಲಿ ಸೇರಿಕೊಂಡು ಬಿಟ್ಟಿದೆ ಅಂತ ಹೇಳ್ತಾನೆ. ಆದ್ರಿಂದಾಗಿ ಧರ್ಮ ಯಾವುದು ಅಂತ ಅರ್ಥ ಆಗ್ತಾ ಇಲ್ಲ. ಧರ್ಮ ಸಮೂಢ ಚೇತಾಹ, ಧರ್ಮ ಯಾವುದು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಅರ್ಜುನ ಹೇಳ್ತಾನೆ. ಈ ಅರ್ಜುನನ ವಿವೇಚನಹೀನತೆಯನ್ನು ಅರ್ಜುನನೇ ಹೇಳ್ಕೊಂಡು ಬಿಟ್ಟಿದ್ದಾನೆ. ಆ ವಿವೇಚನಹೀನತೆಯಿಂದಾಗಿ ಧರ್ಮ ಅಧರ್ಮಗಳ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಕೃಷ್ಣ ಅರ್ಜುನನ ಈ ದೋಷವನ್ನು ಪರಿಹಾರ ಮಾಡಬೇಕಾಗಿದೆ. ಅವನ ಕಾರ್ಪಣ್ಯ ದೋಷವನ್ನು ಪರಿಹಾರ ಮಾಡಬೇಕು, ಅವನ ಮೋಹವನ್ನು ಪರಿಹಾರ ಮಾಡಬೇಕು. ಯಾವ ವಿಷಯಗಳನ್ನ ಅರ್ಜುನನಿಗೆ ಉಪದೇಶ ಮಾಡಿದರೆ ಅರ್ಜುನನ ಮೋಹ ಪರಿಹಾರ ಆಗುತ್ತೋ ಅದನ್ನ ಕೃಷ್ಣ ಹೇಳಬೇಕಾಗಿದೆ. ಆದ್ರಿಂದಾಗಿ ಅರ್ಜುನನ ಮೋಹ ಪರಿಹಾರ ಆಗುವಂತೆ ಕೃಷ್ಣ ಈ ಜೀವಾತ್ಮನ ಅನಾದಿ ನಿತ್ಯತ್ವವನ್ನ ಕುರಿತು ಅರ್ಜುನನಿಗೆ ಬೋಧನೆ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಅದಕ್ಕೆ ಸೇರಿಸಿಕೊಂಡು ಮುಂದಿನ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಆದ್ರಿಂದಲೇ ಆರಂಭದಲ್ಲಿ ಅಶೋಚ್ಯಾನನ್ವ ಶೋಚಸ್ತಂ ಪ್ರಜ್ಞಾವಾದ ಅಂಶ ಭಾಷತೆ, ಪ್ರಜ್ಞಾವಾದಗಳನ್ನು ನೀನು ಹೇಳ್ತಾ ಇದ್ದೀಯಾ ಅಂತ. ಆ ಪ್ರಜ್ಞಾವಾದ ಅನ್ನಕ್ಕೆ ಶ್ರೀಮದ್ ಆಚಾರ್ಯರು ಗೀತಾ ಭಾಷೆಯಲ್ಲಿ ಕೊಟ್ಟ ಅರ್ಥವೇ ಈ ಅರ್ಜುನ ಹೇಳಿರುವ ಮಾತು. ಕಾರ್ಪಣ್ಯ ದೋಷ ಹಠನಾಗಿದ್ದೇನೆ ಅಂತ ಅರ್ಜುನ ಹೇಳಿರುವ ಮಾತು, ಆ ಮಾತಿಗೆ ಹೊಂದಿಕೊಂಡು ಆ ಪ್ರಜ್ಞಾವಾದ ಶಬ್ದ ಅರ್ಥವನ್ನ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ. ಪ್ರಾಜ್ಞರಿಗೆ ಸಮ್ಮತವಲ್ಲದ ಮಾತುಗಳನ್ನ ಅರ್ಜುನ ಆಡಿದ್ದಾನೆ ಅಂತ. ಆದ ಪ್ರಾಜ್ಞ ಸಮ್ಮತವಾಗುವಂತಹ ವಿಚಾರಗಳನ್ನು ಹೇಳಿದರೆ ಅರ್ಜುನನಿಗೆ ಈ ಮೋಹ ಹೋಗುತ್ತೆ, ಈ ಜೀವಾತ್ಮನ ಅನಾದಿ ನಿತ್ಯತೆ. ಈ ನಾನು ಉಪನ್ಯಾಸ ಹೇಳಬೇಕಾಗಿರುವ ವಿಷಯದಲ್ಲಿ ಭಗವದ್ಗೀತೆಯ ಹಿನ್ನೆಲೆ ಮತ್ತು ಅದರ ಪ್ರಸ್ತುತತೆ, ಈ ಜೀವಾತ್ಮ ನಿತ್ಯತೆಯನ್ನು ಅವನು ಗಮನಿಸಿಕೊಂಡ್ರೆ ಅದರ ಪ್ರಸ್ತುತತೆ ಅರ್ಥ ಆಗುತ್ತೆ. ಭಗವದ್ಗೀತೆ ಇವತ್ತು ಬೇಕಾ ಅಂತ. ಭಗವದ್ಗೀತೆ ಯಾವತ್ತೂ ಬೇಕು, ಎಲ್ಲಾ ಕಾಲದಲ್ಲೂ ಬೇಕಾಗಿತ್ತು. ಕೃಷ್ಣ ಅರ್ಜುನನಿಗೆ ಉಪದೇಶ ಯಾವಾಗ ಮಾಡಿದ? ಅದಕ್ಕಿಂತ ಹಿಂದಿನ ಕಾಲದಲ್ಲೂ. ಅದನ್ನ ಭಗವದ್ಗೀತೆ 4ನೇ ಅಧ್ಯಾಯ ಹೇಳಿದೆ. ಇವಂ ವಿವಸ್ವತೆಯ ಯೋಗಂ ಪ್ರೋಕ್ತವಾನ ಮೌವ್ಯಯಂ ಅಂತ ಆರಂಭ ಇರೋ ಶ್ಲೋಕ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇವನ್ನೆಲ್ಲ ಹೇಳ್ತಾ ಇದ್ದಾನೆ. ಈ ಯೋಗವೆಲ್ಲ ಹಿಂದೆ ಉಪದೇಶದಲ್ಲಿ ಇತ್ತು, ಜನ ತಿಳ್ಕೊಂಡಿದ್ರು, ಇದರಂತೆ ಬದುಕು ಮಾಡ್ತಾ ಇದ್ರು ಪ್ರಾಜ್ಞ ಜನಗಳು. ಕಾಲಗತಿಯಲ್ಲಿ ಈ ಯೋಗ ಕಳೆದೋಯಿತು ಅಂತ. ಸಕಾಲೇನೇಹ ಮಗದ ಯೋಗೋ ನಷ್ಟ ಪರಂತಪ, ಆ ಯೋಗ ಕಳೆದೋಯ್ತು ಅಂತ. ಕಳೆದೋದ ಯೋಗವನ್ನು ಪುನಃ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವುದರ ಮೂಲಕ ಮತ್ತಷ್ಟು ದೀರ್ಘಕಾಲ ಇದು ಇರುವಂತೆ ಶ್ರೀಕೃಷ್ಣ ಮಾಡಿದ್ದಾನೆ. ನಾವಿರೋ ಕಾಲದಲ್ಲಿ ನಮಗೂ ಅನಿಸ್ತಾ ಇರುತ್ತೆ ಈ ಯೋಗ ಪುನಃ ಕಳೆದು ಹೋಗಿದೆ ಇವಾಗ ಅಂತ ಹೇಳಿದ್ದ. ಪ್ರಾಯಶಃ ಕಳೆದು ಹೋಗಿದೆ, ಅಷ್ಟು ಇಷ್ಟು ಉಳ್ಕೊಂಡಿದೆ ಇವಾಗ ಈ ಯೋಗ. ಕೃಷ್ಣ ಉಪದೇಶ ಮಾಡಿದ ಯೋಗ ಜನಮಾನಸದಲ್ಲಿ ಉಳಿದು ಜನ ತಮ್ಮ ಬದುಕಿನಲ್ಲಿ ಇದನ್ನು ಅಳವಡಿಸಿಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಮಾಡಿದ ಆಧುನಿಕ ಕೃತಿ ಅಂದರೆ ನಮ್ಮ ಗುರುಗಳ ಗೀತಾ ಸಾರೋದ್ಧಾರ. ಆದ್ರಿಂದ ಅದಕ್ಕೆ ನಾನಾ ಆವೃತ್ತಿಗಳು ಒಂದೊಂದು ಆವೃತ್ತಿಯು ಕೂಡ 15,000 ಕಾಪಿಗಳ ಮುದ್ರಣ ಆಗಿದ್ದು. ಅಷ್ಟು ಆವೃತ್ತಿಗಳಲ್ಲಿ ಈಗಾಗಲೇ 100,000 ಹೆಚ್ಚು ಪ್ರತಿಗಳು ಇದು ಮಾರಾಟವಾಗಿದ್ದಾವೆ. ಜನ ಓದಿದ್ದಾರೆ. ಜನಗಳ ಮನಸ್ಸಿನಲ್ಲಿ ಭಗವದ್ಗೀತೆಯಿಂದ ನಮಗೇನು ಪ್ರಯೋಜನ ಅಂತ ಗೊತ್ತಾಗಿದೆ. ಆ ಪ್ರಸ್ತುತದ ಅಂಶ ಬರಬೇಕಾದ್ದು ಜೀವಾತ್ಮ ಅನಾದಿನಿತ್ಯ. ಏನೋ ಇದೊಂದು ದೇಹ ಯಾವುದೋ ಒಂದು ಕಾಲದಲ್ಲಿ ಹುಟ್ಟಿ ಬಂತು, ಯಾವುದೋ ಒಂದು ಕಾಲದಲ್ಲಿ ಇದು ಹೊರಟೋಗುತ್ತೆ. ಆ ಮಧ್ಯದ ಅವಧಿ ನಮ್ಮ ಜೀವನ. ಈ ಮಧ್ಯದ ಒಂದು ಅವಧಿಯಲ್ಲಿ ನಮ್ಮ ಜೀವನ ಇವತ್ತಿಗೆ ನಮಗೆ ಸಂತೋಷ ಸಿಗುವಂತೆ ಮಾಡಿಬಿಟ್ರೆ ಸಾಕು ಅಂತ ನಮ್ಮ ಆಲೋಚನೆಗಳಿದ್ರೆ ಆಗ ಈ ಕಾಣುವಂತಹ ಜಗತ್ತು ಅನರ್ಥ ಪರಂಪರೆ. ಈ ಅನರ್ಥ ಪರಂಪರೆ ಒಳಗಾಗದೇ ಇರುವಂತಹ ಒಂದು ಜೀವನ ನಾವು ಕಟ್ಕೊಳ್ಬೇಕಾದ್ರೆ ಈ ಜೀವಾತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಅಂತ ಅರ್ಥ ಆಗಬೇಕಾಗಿದೆ. ಹುಟ್ಟು ಸಾವುಗಳಿಲ್ಲ ಜೀವಾತ್ಮನಿಗೆ ಪ್ರಕೃತಿ ಬಂದದ್ದು ಅದು ಜೀವಾತ್ಮನ ಒಂದು ವಿಧವಾದ ದೌರ್ಬಲ್ಯದಿಂದ ಅವನಿಗೆ ಸೇರಿಕೊಂಡಿದೆ. ಅದು ಅನಾದಿಯಿಂದ ಇದೆ. ಅದು ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದ ಉಪಾಯಗಳು, ಅದರಲ್ಲಿ ಭಗವಂತನ ಸರ್ವೋತ್ತಮತ್ವದ ಜ್ಞಾನ, ಅವನಲ್ಲಿ ಭಕ್ತಿ, ಇಂಥ ಅಂಶಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಬದುಕು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರವೇ ಹಿಂದಿನ ಶತಮಾನದಲ್ಲಿ ನಮ್ಮ ದೇಶದ ಆಧುನಿಕ ದಾರ್ಶನಿಕರಲ್ಲಿ ಪ್ರಸಿದ್ಧರಾದವರು ಸರ್ವಪಲ್ಲಿ ರಾಧಾಕೃಷ್ಣನ್. ಅವರು ಭಗವದ್ಗೀತೆ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಭಗವದ್ಗೀತೆ ಶ್ಲೋಕಗಳ ಅನುವಾದವನ್ನು ಬರೆದಿದ್ದಾರೆ. ಆ ಪುಸ್ತಕದ ಮುನ್ನುಡಿ ಒಂದು ಮಾತು ಬರ್ಕೊಂಡಿದ್ದಾರೆ. ಭಗವದ್ಗೀತಾ ಇಸ್ ಎ ವ್ಯಾಲ್ಯೂಯಬಲ್ ಏಡ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸುಪ್ರೀಂ ಎಂಡ್ಸ್ ಆಫ್ ಲೈಫ್ ಅಂತ. ಬದುಕಿನ ಶ್ರೇಷ್ಠವಾದ ಗುರಿಗಳೇನು ಅಂತ ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವದ್ಗೀತೆ ಒಂದು ಶ್ರೇಷ್ಠವಾದ ಸಾಧನ, ಅಮೂಲ್ಯವಾದ ಸಾಧನ. ಆ ಭಗವದ್ಗೀತೆ ಬದುಕಿನ ಮಹತ್ತರವಾದ ಗುರಿಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವದ್ಗೀತೆ ಓದಬೇಕು. ಓದಿ ಅರ್ಥ ಮಾಡಿಕೊಂಡಾಗ ಭಗವದ್ಗೀತೆ ಇವತ್ತು ಕೂಡ ಪ್ರಸ್ತುತ ಅಂತ ನಮಗೆ ಗೊತ್ತಾಗುತ್ತೆ. ತುಂಬಾ ಪ್ರಾಮಾಣಿಕವಾದ ಕರ್ಮನಿಷ್ಠೆ, ಕರ್ತವ್ಯ ನಿಷ್ಠೆ ಅದಿಲ್ಲದೇನೆ ಈ ಜಗತ್ತು ಸಾಗೋದಿಲ್ಲ. ತುಂಬಾ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಈ ಜಗತ್ತು ಸಾಗೋದಿಲ್ಲ. ಈ ಭಗವದ್ಗೀತೆ ಈ ಧರ್ಮನಿಷ್ಠೆಯನ್ನು ಬೋಧನೆ ಮಾಡ್ತಾ ಇದೆ. ಈ ಧರ್ಮನಿಷ್ಠೆಯಲ್ಲಿ ಅಡಕವಾಗಿರತಕ್ಕಂಥ ಅತ್ಯಂತ ಪ್ರಮುಖವಾದ ಅಂಶ ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ, ಸ್ವಾಭಿಮಾನ, ಅಧರ್ಮವನ್ನು ದೂರ ಮಾಡುವ ಆಲೋಚನೆಗಳು, ಅದಕ್ಕಾಗಿ ಬೇಕಾದ ಮನಸ್ಥಿತಿ, ಇದೆಲ್ಲ ಇದ್ದರೆ ಮಾತ್ರ ಒಂದು ಮಾನವ ಸಮೂಹ, ಒಂದು ಸಂಸ್ಕೃತಿ, ಒಂದು ನಾಗರಿಕತೆ ಚೆನ್ನಾಗಿ ಬೆಳೆದು ಬಾಳಬಲ್ಲದು. ಒಂದು ನಾಗರಿಕತೆ, ಒಂದು ಸಂಸ್ಕೃತಿ ಚೆನ್ನಾಗಿ ಬೆಳೆದು ಬಾಳಲಿಕ್ಕೆ ಬೇಕಾಗಿರತಕ್ಕಂಥ ಅಂಶಗಳೆಲ್ಲ ಭಗವದ್ಗೀತೆಯಲ್ಲಿದೆ. ಆದ್ದರಿಂದ ಭಗವದ್ಗೀತೆ ಇವತ್ತು ಕೂಡ ಪ್ರಸ್ತುತವಾಗಿದೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಜವಾಹರಲಾಲ್ ನೆಹರು ಅವರು. ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದು ಬಹಳ ಪ್ರಸಿದ್ಧವಾದ ಪುಸ್ತಕ. ಅದರಲ್ಲಿ ಈ ದೇಶದ ಮಹತ್ವದ ವಿಷಯಗಳು ಏನೇನೋ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಭಗವದ್ಗೀತೆ ಬಗ್ಗೆ ಒಂದು ಪೇಜ್ ಬರೆದಿದ್ದಾರೆ ಅವರಲ್ಲಿ, ಒಂದು ಪೇಜ್ ಭಗವದ್ಗೀತೆ ಬಗ್ಗೆ. ಆ ಒಂದು ಪೇಜ್ನಲ್ಲಿ ನಾನಾ ಉಲ್ಲೇಖಗಳಿದೆ. ಅದರಲ್ಲಿ ಒಂದು ಉಲ್ಲೇಖ ಇವತ್ತಿನ ವಿಷಯಕ್ಕೆ ಸಂಗತವಾಗುವಂತೆ ಹೇಳಬಹುದು ಒಂದು ಮಾತು. ನಾನು ಜವಾಹರಲಾಲ್ ನೆಹರು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಅವರಿಗೆ ಪಾಶ್ಚಾತ್ಯ ವಿದ್ಯಾಭ್ಯಾಸ ಇದ್ದಿದ್ದು, ಪಾಶ್ಚಾತ್ಯ ಜೀವನ ಶೈಲಿಯ ಬಗ್ಗೆ ಬಹಳ ಅಭಿರುಚಿ ಆಸಕ್ತಿ ಇದ್ದದ್ದು, ಈ ದೇಶವನ್ನು ಹಾಗೆ ಕಟ್ಟಬೇಕು ಅನ್ನುವ ಆಸಕ್ತಿ ಇದ್ದವರು, ಆ ಮನೋಧರ್ಮದವರು. ಅಂಥ ಮನೋಧರ್ಮದ ವ್ಯಕ್ತಿ ಈ ಗೀತೆ ಅಧ್ಯಯನ ಮಾಡಿದಾಗ ಒಂದು ಮಾತು ಬರೆದಿದ್ದಾರೆ ಅಲ್ಲಿ, ದೇರ್ ಇಸ್ ಸಮಥಿಂಗ್ ಇನ್ ಇಟ್ ವಿಚ್ ಡಸ್ ನಾಟ್ ಬಿಕಮ್ ಔಟ್ ಆಫ್ ಡೇಟ್ ವಿತ್ ದಿ ಪಾಸಿಂಗ್ ಆಫ್ ಟೈಮ್. ಈ ಕಾಲಗತಿಯಲ್ಲಿ ಎಂದೂ ಹಳೆಯದಾಗದೇ ಇರತಕ್ಕಂಥ, ಅಸಂಗತವಾಗದೇ ಇರತಕ್ಕಂಥ ಅಂಶ ಭಗವದ್ಗೀತೆಯಲ್ಲಿದೆ, ಅಸಂಗತವಾಗದೇ ಇರತಕ್ಕಂಥ ಅಂಶ ಭಗವದ್ಗೀತೆಯಲ್ಲಿದೆ ಅಂತ ಅಂತಹ ವ್ಯಕ್ತಿ ಹೇಳಿದ. ಅಂದ್ರೆ ಭಗವದ್ಗೀತೆಯಲ್ಲಿ ಇರತಕ್ಕಂಥ ಅಂಶಗಳು ಎಂದೂ ಅಸಂಗತವಾಗುವುದಿಲ್ಲ. ಎಲ್ಲ ತಲೆಮಾರುಗಳಲ್ಲಿ ಹುಟ್ಟು ಬರುವ ಜನಗಳಿಗೆ ಎಲ್ಲ ಕಾಲಕ್ಕೂ ಕೂಡ ಸುಸಂಗತವಾದ ಅಂಶಗಳು ಈ ಪ್ರಾಮಾಣಿಕವಾದ ಕರ್ತವ್ಯ ನಿಷ್ಠೆ, ಭಗವದ್ಭಕ್ತಿ, ಇದು ಭಗವದ್ಗೀತೆಯ ಅಂಶವಾಗಿದ್ದು ಅದು ಯಾವಾಗಲೂ ಪ್ರಸ್ತುತವಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಗುರುಗಳು ಈ ಗೀತಾ ಸಾರೋದ್ಧಾರ ಕೃತಿಯಲ್ಲಿ ಎಲ್ಲ ಪುಟಗಳಲ್ಲಿ ಈ ಭಗವದ್ಗೀತೆ ಹೇಗೆ ಪ್ರಸ್ತುತ ಆಗಿತ್ತು ಅಂತ ತೋರಿಸಿದ್ದಾರೆ. ಅಷ್ಟೆಲ್ಲ ಉಪನ್ಯಾಸದಲ್ಲಿ ಹೇಳುವಷ್ಟು ಸಮಯ ಇಲ್ಲ, ಆದ್ರಿಂದ ಅದನ್ನೆಲ್ಲ ಹೇಳಿಕ್ಕಾಗೋದಿಲ್ಲ. ಬೇರೆ ಉಪನ್ಯಾಸಕರು ಹೇಳೇ ಹೇಳ್ತಾರೆ. ಎಲ್ಲ ಉಪನ್ಯಾಸಕರ ವಿಷಯದಲ್ಲೂ ಕೂಡ ಇವತ್ತಿನ ಕಾಲಕ್ಕೆ ಭಗವದ್ಗೀತೆ ಹೇಗೆ ಪ್ರಸ್ತುತ ಅಂದ್ರೆ ಬಂದೇ ಬರುತ್ತೆ. ಅದಿಲ್ಲದೇನೆ ಈ ಕೃತಿಯಲ್ಲಿ ಒಂದು ಪುಟವೂ ಹೋಗೋದಿಲ್ಲ. ಗೀತಾ ಸಾರೋದ್ಧಾರ ಕೃತಿಯಲ್ಲಿ ಎಲ್ಲಾ ಪುಟದಲ್ಲೂ ಕೂಡ ಭಗವದ್ಗೀತೆ ಇವತ್ತಿಗೆ ಹೇಗೆ ಪ್ರಸ್ತುತ, ಇವತ್ತಿಗೆ ಹೇಗೆ ಪ್ರಸ್ತುತ ಅಂತ ನಮ್ಗೆ ಅರ್ಥ ಆಗೇ ಆಗುತ್ತೆ. ಈ ಕೃತಿ ರಚನೆಯಾಗಿ 40 ವರ್ಷ ಆಗಿದೆ ಇವಾಗ. ಆದರೂ ಇವತ್ತು ಕೂಡ ಈ ಗೀತಾ ಸಾರೋದ್ಧಾರದ ಪುಟಗಳಲ್ಲಿರ್ತಕ್ಕಂತಹ ಪ್ರತಿಯೊಂದು ವಿಷಯವೂ ಕೂಡ ಭಗವದ್ಗೀತೆ ಇವತ್ತು ಪ್ರಸ್ತುತ, ಮುಂದೂ ಪ್ರಸ್ತುತ ಅಂತ ನಮ್ಮ ಬುದ್ಧಿಗೆ ತಿಳುವಳಿಕೆಯನ್ನ ಕೊಡ್ತಾ ಇರತಕ್ಕಂತಹ ಕೃತಿ ಈ ಗೀತಾ ಸಾರೋದ್ಧಾರದ ಕೃತಿಯ ಹಿನ್ನೆಲೆಯಲ್ಲಿ ಭಗವದ್ಗೀತೆಯ ಪ್ರಸ್ತುತತೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನನಗೆ ಕೊಟ್ಟ ಸಮಯ ಮುಗಿದಿದೆ. ಆದ್ದರಿಂದ ನನ್ನ ಉಪನ್ಯಾಸವನ್ನ ಪರಮ ಪೂಜ್ಯ ಗುರುಗಳ ಚರಣಗಳಿಗೆ ಸಮರ್ಪಿಸಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.
ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳು ಶ್ರೀಗಳವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು. ಭಗವದ್ಗೀತೆಗೆ ಪೂರ್ವಪೀಠಿಕೆಯನ್ನು ನೀಡಿದ್ದಾರೆ. ಅರ್ಜುನ ಮುಂದಿಟ್ಟ ಯಾವ ಸಮಸ್ಯೆಗಳಿಗೂ ಕೃಷ್ಣನ ಮೌನ ಉತ್ತರ. ಕೇಳಿದ ಪ್ರಶ್ನೆಯನ್ನು ಬಿಟ್ಟು ಉಪನ್ಯಾಸ ಶುರು ಮಾಡಿದ್ದಾನೆ ಅರ್ಜುನ ಅಂತ ಇದು ದೊಡ್ಡ ಆಕ್ಷೇಪ. ಶ್ರೀಪಾದಂಗಳವರು ಗೀತಾ ಸಾರೋದ್ಧರಲ್ಲಿ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ. ಕಲಿಯುವ ಇದು ಅಧರ್ಮ ಪ್ರಚಾರ ಆಗೋದೇ ಭಗವಂತನ ಸಂಕಲ್ಪ. ಏಕಾದಶಿ ಉಪವಾಸ, ಸಂಧ್ಯಾ ವಂದನೆ, ಜಪ, ತಪ ಇದೆಲ್ಲ ನಾವು ನಡೆಸಬಾರದು, ಭಗವಂತನ ಸಂಕಲ್ಪಕ್ಕೆ ವಿರುದ್ಧ ಅಂತ ಅನ್ನೋ ನೆಪ, ನಮ್ಮ ಔದಾಸೀನ್ಯಕ್ಕೆ ಈ ನೆಪವನ್ನು ಕೊಟ್ಟರೆ ನಮ್ಮದು ಎಷ್ಟು ತಪ್ಪೋ. ಅರ್ಜುನ ತನ್ನ ಬಂಧು ವ್ಯಾಮೋಹನ್ನ ಒಳಗಿಟ್ಟುಕೊಂಡು ಯುದ್ಧದಿಂದ ಆಗುವ ಅನರ್ಥದ ಬಗ್ಗೆ ಹೇಳಿದ ಕಾರಣವು ಅಷ್ಟೇ ತಪ್ಪು. ಇದನ್ನ ಶ್ರೀಕೃಷ್ಣ ಪ್ರಹಸನ್ನಿವ ಭಾರತ ಅನ್ನೋ ಮಾತಿನಿಂದ ಅರ್ಜುನನಿಗೆ ತೋರಿಸಿಕೊಟ್ಟಿದ್ದಾನೆ. ನಿಜವಾಗಿ ಅರ್ಜುನನ ಸಮಸ್ಯೆ ಅದು ಅಲ್ಲವೇ ಇಲ್ಲ. ತನ್ನ ಬಂಧು ವ್ಯಾಮೋಹವನ್ನು ಮುಚ್ಚಿಟ್ಟುಕೊಳ್ಳೋಕ್ಕೋಸ್ಕರ ಧರ್ಮದ ಮುಖವಾಡವನ್ನು ಅರ್ಜುನ ಹಾಕಿದ್ದಾನೆ ಅನ್ನೋ ಅಂಶವನ್ನ ಗೀತಾ ಸಾರೋದ್ಧಾರದಲ್ಲಿ ಶ್ರೀಪಾದಂಗಳವರು ಸ್ಪಷ್ಟಪಡಿಸಿದ್ದಾರೆ. ಗೀತೆಯ ಪ್ರಸ್ತುತತೆಯ ಬಗ್ಗೆ ಶ್ರೀನಿವಾಸ ಮೂರ್ತಿಗಳು ಪ್ರಾಮಾಣಿಕತೆಯನ್ನ, ಕರ್ತವ್ಯ ನಿಷ್ಠೆಯನ್ನ, ದೈವಿ ಭಾವನೆಯ ಹಿನ್ನೆಲೆಯಲ್ಲಿ ಗೀತೆ ಬೋಧಿಸಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಕೃತಜ್ಞತೆಗಳು. ಮುಂದೆ ವಿದ್ವಾಂಸರಾದ ಡಾಕ್ಟರ್ ಮಾಳಿಗೆ ರಾಮಾಚಾರ್ಯರು ಮೈಸೂರಿನ ಪ್ರಾಚ್ಯ ಸಂಶೋಧನಾಲಯದಲ್ಲಿ ನಿರ್ದೇಶಕರಾಗಿದ್ದವರು. ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಲ್ಲಿ ದ್ವೈತ ವಿಭಾಗದಲ್ಲಿ ಮುಖ್ಯ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದವರು. ಶ್ರೀಪಾದಂಗಳವರ ಅಭಿಮಾನಿ ಶಿಷ್ಯ ವೃಂದಕ್ಕೆ ಸೇರಿದವರು. ಅವರು ಮರಣಕ್ಕೆ ಅಂಜಬಾರದು ಅನ್ನೋ ವಿಷಯದ ಬಗ್ಗೆ ಸೂಕ್ತ ಸಮಯದಲ್ಲಿ ಉಪನ್ಯಾಸವನ್ನು ಮಂಡಿಸಬೇಕು ಅಂತ ಕೇಳಿಕೊಳ್ತೇನೆ.
ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಯೋ ವಿಪ್ರಲಂಭ ವಿಪರೀತ ಮತಿ ಪ್ರಭೂತ ವಾದಾನ್ಯರಸ್ಯ ಕೃತವಾನ್ ಭವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಗುರುಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಪಾಲಿಗೆ ಬಂದ ಪಂಚಾಮೃತ ಭಗವದ್ಗೀತೆಯ 2ನೇ ಅಧ್ಯಾಯದ ಪ್ರಾರಂಭದ ವಿಷಯ, ಅರ್ಜುನ ನಾನು ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಹೇಳ್ತಾ ಅದಕ್ಕೆ ಧರ್ಮಶಾಸ್ತ್ರದ ಒಂದು ಮೆರಗನ್ನು ಕೂಡ ಕೊಡ್ತಾ, ಆದ್ದರಿಂದ ನಾನು ಯುದ್ಧ ಮಾಡಿದರೆ ತುಂಬಾ ಪಾಪ ಬರ್ತದೆ, ಪಾಪಿಯಾಗಿಬಿಡ್ತೇನೆ, ನಾನು ಯುದ್ಧ ಮಾಡುವುದಿಲ್ಲ, ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತನ್ನ ಧನುರ್ಬಾಣಗಳನ್ನು ಕೆಳಗೆ ಇಟ್ಟು ಕುಳಿತು ಬಿಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡಬೇಕು ಎಂಬ ಅಂಶ 2ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗ್ತಾ ಇದೆ. ಪರಮ ಪೂಜ್ಯ ಗುರುಗಳು ಈವರೆಗೆ ಪ್ರಸ್ತಾವ ಮಾಡಿದಂತೆ ತಮ್ಮ ಗೀತಾ ಸಾರೋದ್ಧಾರದಲ್ಲಿ ವಿಶೇಷವಾಗಿ ಮಾರ್ಮಿಕವಾಗಿ ಈ ವಿಷಯವನ್ನು ತಿಳಿಸಿದ್ದಾರೆ. ಅದನ್ನೇ ನಾವು ಈಗ 2 ನಿಮಿಷ ಅನುವಾದ ಮಾಡುವನಾಗ್ತಾ ಇದ್ದೇನೆ. ಕೇವಲ 10 ನಿಮಿಷ ಮಾತ್ರ ಸಮಯ ಕೊಟ್ಟಿದ್ದಾರೆ. 10 ನಿಮಿಷದಲ್ಲಿ ಏನು ಹೇಳಬೇಕು ಏನು ಹೇಳಬಾರದು ದೇವರಿಗೆ ಗತಿ. ಆದರೆ 10 ನಿಮಿಷ ಆಗಲಿ ಅಥವಾ 10 ಸೆಕೆಂಡ್ ಮಾತಾಡಿದ್ರೂ ಜೀವನ ಸಾರ್ಥಕ ಎಂಬ ಭಾವನೆ ನನಗೆ ಇದೆ. ಅಂತ ದೇಶ ಅಂತ ಕಾಲ. ಪೂಜ್ಯ ಶ್ರೀಗಳವರ ಕೂತು ಕುಳಿತುಕೊಂಡು 10 ಸೆಕೆಂಡ್ ಮಾತಾಡಿದ್ರು ನಮ್ಮ ಜೀವನ ಸಾರ್ಥಕವಾಗುತ್ತ. ಆದ್ರಿಂದ ಆ ಜೀವನದ ಸಾರ್ಥಕೆಗೋಸ್ಕರ ಮಾತಾಡ್ತಾ ಇದ್ದೇನೆ ಹೊರತು ಏನೋ ನಿಮಗೆ ಗೊತ್ತಿಲ್ಲದೇ ವಿಷಯ ತಿಳಿಸಿಕೊಟ್ಬಿಡ್ತೇನೆ, ಏನೋ ಮಹಾವೀರ ಹೇಳ್ತೇನೆ ಎಂಬತಕ್ಕಂತ ಭಾವನೆ ಖಂಡಿತವಾಗಿಯೂ ಇಲ್ಲ. ನನ್ನ ಜೀವನ ಸಾರ್ಥಕ್ಕೋಸ್ಕರವಾಗಿ ಬಂದು ನಿಂತಿದ್ದೇನೆ ಎಂಬುದಾಗಿ ವಿನಯಪೂರ್ವಕವಾಗಿ ಹೇಳ್ತಾ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿಸಬೇಕಾಗಿದೆ. ಕೃಷ್ಣ ಯುದ್ಧ ನಡೆಯಲೇಬೇಕಾಗಿದೆ, ಏನು ಮಾಡಿದರೆ ಅರ್ಜುನ ಯುದ್ಧ ಮಾಡ್ಯಾನು, ನಾನು ಕೆಲಸ ಮಾಡುವುದಿಲ್ಲ ಎಂಬುದಾಗಿ ಕುಳಿತುಕೊಂಡ ವ್ಯಕ್ತಿಗೆ ಏನು ಹೇಳಿದರೆ ಕೆಲಸ ಆದೀತು ಎಂಬುದನ್ನು ಕೃಷ್ಣ ಯೋಚನೆ ಮಾಡಿದ. ಕೃಷ್ಣ ಇವರ ಮೂಲ ಏನು, ಯಾಕೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಇದ್ದಾನೆ, ಆ ಮೂಲವನ್ನು ಕಿತ್ತು ಹಾಕಿಬಿಟ್ರೆ ಯುದ್ಧದಿಂದ ವಿಮುಖನಾಗಲಿಕ್ಕೆ ಏನು ಮುಖ್ಯವಾದ ಕಾರಣ ಇದೆ ಆ ಕಾರಣವನ್ನೇ ಬುಡ ಸಮೇತವಾಗಿ ಕಿತ್ತು ಹಾಕಿಬಿಟ್ರೆ ಅರ್ಜುನ ತಾನಾಗಿ ಯುದ್ಧ ಮಾಡಲಿಕ್ಕೆ ಹೇಳುತ್ತಾನೆ ಎಂಬುದನ್ನು ವಿಚಾರ ಮಾಡಿದ ಭಗವಂತ ಆ ಮೂಲವನ್ನು ಕಿತ್ತು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ಕರ್ತವ್ಯ ಕರ್ಮದ ಪ್ರಜ್ಞೆಯನ್ನು ತಂದುಕೊಡ್ತಾ ಇದ್ದಾನೆ. ಯಾರಿಗೂ ಕರ್ತವ್ಯ ವಿಮುಖರಾಗಲಿಕ್ಕೆ ಅವಕಾಶವಿಲ್ಲ, ತನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಪ್ರತಿಯೊಬ್ಬರು ಮಾಡಲೇಬೇಕಾದ್ದು. ತನ್ನ ತನ್ನ ಆಶ್ರಮ ತನ್ನ ಮತ್ತು ವರ್ಣ, ಆ ವರ್ಣ ಆಶ್ರಮಗಳಿಗೆ ತಕ್ಕ ಕರ್ತವ್ಯವನ್ನು ನಮ್ಮ ಪಾಲಿಗೆ ಬಂದಿದೆ, ಆ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬ ಭಾವನೆಯಿಂದ ಮಾಡಲೇಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ, ಅದರಿಂದ ವಿಮುಖರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಕೃಷ್ಣ ಸ್ಪಷ್ಟಪಡಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದನ್ನೇ ಶ್ರೀಮದ್ ಆಚಾರ್ಯರು ಭಗವದ್ಗೀತೆಯ ತಾತ್ಪರ್ಯ ಬರೆಯುವಾಗ ಸುಂದರವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸ್ವವಿಹಿತ ವೃತ್ಯಾ ಭಕ್ತ್ಯಾ ಭಗವದ್ ಆರಾಧನಮೇವ ಪರಮೋ ಧರ್ಮ. ಯಾವುದು ಧರ್ಮ ಯಾವುದು ಅಧರ್ಮ, ಧರ್ಮಾಧರ್ಮದ ಬಗ್ಗೆ ವಿವೇಚನೆ ಮಾಡ್ತಾ ಆಚಾರ್ಯರು ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಧರ್ಮ ಅಂದ್ರೆ ಧಾರೈತೀತಿ ಧರ್ಮ, ಧರ್ಮಶಬ್ದ ವಾಚ್ಯನಾದವರು ಭಗವಂತ. ಯಾವಾಗ ಧರ್ಮ, ನಾವು ಧಾರ್ಮಿಕರಾದೇವು, ಯಾವಾಗ ಧರ್ಮವನ್ನು ಆಚರಣೆ ಮಾಡದಂತೆ ಆದೀತು ಅಂದಾಗ ಸ್ವವಿಹಿತ ವೃತ್ಯಾ ಭಕ್ತ್ಯಾ ಭಗವದ್ ಆರಾಧನಮೇವ ಪರಮೋ ಧರ್ಮ. ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ವೃತ್ತಿಯನ್ನು ಕೊಟ್ಟಿದ್ದಾನೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ವೃತ್ತಿ. ವೃತ್ತಿ ಇಲ್ಲದವರು ಯಾರೂ ಇಲ್ಲ ಇಡೀ ಪ್ರಪಂಚದಲ್ಲಿ. ಭಗವಂತ ಏನು ವೃತ್ತಿಯನ್ನು ಕೊಟ್ಟಿದ್ದಾನೆ, ನಮ್ಮ ಪಾಲಿಗೆ ಬಂದ ವೃತ್ತಿ ಏನಿದೆ ಅದನ್ನೇ ಶ್ರದ್ಧೆಯಿಂದ ಭಕ್ತಿಯಿಂದ ಇದೊಂದು ಭಗವಂತನ ಪೂಜೆ ಎಂಬುದಾಗಿ ಮಾಡಿದಾಗ ಅದು ನಿಷ್ಕಾಮ ಕರ್ಮವಾಗ್ತದೆ, ಮೋಕ್ಷಕ್ಕೆ ಯೋಗ್ಯವಾದ ಕರ್ಮವಾಗ್ತದೆ. ಇಂತಹ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು ಎಂಬುದನ್ನು ಆಚಾರ್ಯರು ಅಲ್ಲಿ ಭಗವದ್ಗೀತಾ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದರಿಂದ ಒಂದು ಸಣ್ಣ ಒಂದು ಮನೆ ಕಸ ಗುಡಿಸುವಿಕೆ ಇದು ಮೋಕ್ಷಕ್ಕೆ ಯೋಗ್ಯವಾದ ಕರ್ಮವಾಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ ನಾನು ಮನೆ ಕಸ ಗುಡಿಸುವವನು ಅಥವಾ ಕಸ ಗುಡಿಸುವವಳು, ನನ್ನ ಪಾಲಿಗೆ ಬಂದ ಕರ್ತವ್ಯ ಇದು, ಇದನ್ನು ಶ್ರದ್ಧೆಯಿಂದ ಇದೊಂದು ಪರಮಾತ್ಮನ ಪೂಜೆ ಅಂತ ಮಾಡಿದಾಗ ಅದು ಮೋಕ್ಷಕ್ಕೆ ಯೋಗ್ಯವಾದ ಕ್ರಮವಾಗ್ತದೆ, ನಿಷ್ಕಾಮ ಕ್ರಮವಾಗ್ತದೆ. ಇಷ್ಟು ಸುಲಭವಾಗಿ ಈ ಭಾರಿ ಭಾರಿ ದೊಡ್ಡ ದೊಡ್ಡ ಶಾಸ್ತ್ರಾಭ್ಯಾಸ ಮಾಡಿ ಮೋಕ್ಷಕ್ಕೆ ಹೋಗೋದು ಒಂದು, ಆದರೆ ಸಣ್ಣ ಸಣ್ಣ ಇಡೀ ನಮ್ಮ ಜೀವನದ ಅತ್ಯಂತ ಆರಂಭಿಕವಾದ ಕೃತ್ಯಗಳೇನಿದ್ದಾವೆ, ಕರ್ಮಗಳೇನಿದ್ದಾವೆ, ಆ ಪ್ರತಿಯೊಂದನ್ನು ಕೂಡ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ, ಅದೊಂದು ಪರಮಾತ್ಮನ ಪೂಜೆ ಅಂತ ಮಾಡಿದಾಗ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಎಂಬ ಎಲ್ಲರೂ ಮಾಡಬಹುದಾದ ಪೂಜೆ ಇದು. ಇದನ್ನು ತೋರಿಸಿಕೊಟ್ಟ ಪುಣ್ಯಾತ್ಮರು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ನಾವು ದೇವರ ಪೆಟ್ಟಿಗೆಯನ್ನು ಬಿಚ್ಚಿ ಮುಂದೆ ಕುಳಿತುಕೊಂಡು ಮಾಡುವ ಪೂಜೆ ಒಂದು ವಿಧವಾದರೆ, ಎಲ್ಲರೂ ಮಾಡಬಹುದಾದ ಪೂಜೆ, ಎಲ್ಲರಿಗೂ ನೆಲಕಬಹುದಾದ ಪೂಜೆ, ಜನಸಾಮಾನ್ಯರು ಮಾಡಬಹುದಾದ ಪೂಜೆ, ಇದನ್ನು ತೋರಿಸಿಕೊಟ್ಟ ಪುಣ್ಯಾತ್ಮರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ವೃತ್ತಿ ಕೊಟ್ಟಿದ್ದಾನೆ ಭಗವಂತ. ವೃತ್ತಿ ಇಲ್ಲದವರು ಯಾರೂ ಇಲ್ಲ. ಅದು ನನ್ನ ಇನ್ನೊಬ್ಬರ ವೃತ್ತಿಯನ್ನು ನೋಡಿ ಅಸೂಯ ಪಟ್ಟುಕೊಳ್ಳದೆ, ಮಾತ್ಸರ್ಯ ಪಟ್ಟುಕೊಳ್ಳದೆ, ಏನು ನನ್ನ ಪಾಲಿಗೆ ಬಂದಿದೆ ಅದು ಭಗವಂತ ಕೊಟ್ಟದ್ದು ಎಂಬ ಹೆಮ್ಮೆಯಿಂದ, ಸಂತೋಷದಿಂದ, ನಿಷ್ಠೆಯಿಂದ ಅದನ್ನು ಪರಮಾತ್ಮನ ಪೂಜೆ ಎಂಬುದಾಗಿ ಮಾಡಿದಾಗ ಅದು ಮೋಕ್ಷಕ್ಕೆ ಯೋಗ್ಯವಾದ ಕ್ರಮವಾಗುತ್ತೆ. ಇಂತಹ ಒಂದು ಭಗವಂತನ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡಬಹುದು ಎಂಬುದಾಗಿ ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರು. ಈ ಹಿನ್ನೆಲೆಯಲ್ಲಿ ಅರ್ಜುನ ಸುಮ್ಮನೆ ಕುಳಿತುಕೊಳ್ಳಕ್ಕೆ ಶಾಸ್ತ್ರ ಪರ್ಮಿಷನ್ ಕೊಟ್ಟಿಲ್ಲ. ಅದರಿಂದ ಏನು ಮಾತಾಡ್ತಾ ಇದ್ದೀನೇನು? ಪ್ರಜ್ಞಾವಾದಾಂಶ ಭಾಷಸೆ. ಅದರಿಂದ ಅಶೋಚ್ಯಾನನ್ಯ ಶೋಷತ್ವಂ, ಯಾರ ಬಗ್ಗೆ ಕನಿಕರ ಪಡಬಾರದೋ, ಯಾರ ಬಗ್ಗೆ ನೀನು ಕನಿಕರ ತೋರಿಸಬಾರದೋ ಅವರ ಬಗ್ಗೆ ಕನಿಕರ ತೋರಿಸ್ತಾ ಇದ್ದೀಯಾ, ಅವರನ್ನು ಹಾಕೊಳ್ಳಿ ಅಂತ ಇದ್ದೀಯಾ, ನಾನು ಯುದ್ಧ ಮಾಡೋದಿಲ್ಲ ಅಂತ ಇದ್ದೀಯಾ, ಯಾಕೆ? ಪ್ರಜ್ಞಾವಾದಾಂಶ ಭಾಷಸೆ, ನಿನ್ನಂಥವರು ಹೀಗೆ ಮಾತಾಡಬಾರ್ದಪ್ಪ, ಶಾಸ್ತ್ರಸಮ್ಮತವಾಗಿ ಮಾತಾಡಬೇಕು. ಶಾಸ್ತ್ರಜ್ಞಾನಿಗಳಾದವರು ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡಬೇಕು. ನೀನು ನಿನ್ನ ಬುದ್ಧಿಗೆ ತಕ್ಕಂತೆ ಮಾತಾಡ್ತಾ ಇದೆಯಾ, ಸ್ವಕಬೋಲ ಕಲ್ಪಿತವಾದ ಮಾತನಾಡ್ತಾ ಇದೆಯಾ, ಬೇಡ ಇದು ಅಂತಿದ್ದಾರೆ. ಯಾಕೆ ಯುದ್ಧ ಮಾಡೋದಲ್ಲ ಹೇಳು ನೋಡೋಣ, ಕಮ್ ಟು ದಿ ಪಾಯಿಂಟ್ ಅಂದರು ಕೃಷ್ಣ ಪರಮಾತ್ಮ. ಯಾಕೆ ಯುದ್ಧ ಮಾಡೋದಲ್ಲ ಒಂದು ಕಾರಣ ಹೇಳಿ ನೋಡೋಣ. ಓ, ಬಂಧುಗಳು ಸಾಯ್ತಾ ಇದ್ದಾರೆ, ನನ್ನವರು ಸಾಯ್ತಾ ಇದ್ದಾರೆ, ನನ್ನ ಗುರುಗಳು, ನನ್ನ ಅಜ್ಜ, ನನ್ನ ಬಂಧುಗಳು ಎಲ್ಲರೂ ಎದುರಿಗೆ ನಿಂತಿದ್ದಾರೆ. ಯುದ್ಧ ಮಾಡಿದಾಗ ಅವರೆಲ್ಲರೂ ಪ್ರಾಣತ್ಯಾಗ ಮಾಡ್ತಾರೆ. ಆದ್ರಿಂದ ಯುದ್ಧ ಮಾಡಲ್ಲಂತ ನೀನು ಹೇಳ್ತಾ ಇದೀಯಾ. ಅದಕ್ಕೆ ಸಮಾಧಾನ ಹೇಳ್ತೀನಿ ನೋಡೋ ಕೃಷ್ಣ ಪರಮಾತ್ಮ. ಏನು ಮೊದಲನೇ ಸಮಾಧಾನ? ಈ ಎಲ್ಲರೂ ಸಾಯ್ತಾರೆ ಅಂತ ಇದೀಯಲ್ಲ, ಎಲ್ಲರೂ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ ಕೃಷ್ಣ. ನಮಗೆ ಕಣ್ಣೀರು ಕಾಣುವ ದೇಹಗಳನ್ನು ಕುರಿತು ಎಲ್ಲರೂ ಅಂತ ಇದೆಯೋ, ಅಥವಾ ದೇಹದ ಒಳಗಿರುವ ಆತ್ಮ ಇದ್ದಾನಲ್ಲ ಅವನ ಕುರಿತು ಎಲ್ಲರೂ ಅಂತ ಇದೆಯೋ, ಎಂಬ ಪ್ರಶ್ನೆ ಮಾಡಿಕೊಂಡಿದ್ದಾರೆ ಎಂಬ ವಿಕಲ್ಪವನ್ನು ಮಾಡಿಕೊಂಡ ಭಗವಂತ ಯಾರು ಸಾಯ್ತಾರೆ ಅಂತ ನೀನು ದುಃಖ ಪಡ್ತಾ ಇದ್ದೀಯಾ? ನಂಬರ್ ಒನ್, ಎಲ್ಲರೂ ಸಾಯ್ತಾರೆ ಅಂದ್ರೆ ದೇಹದ ಒಳಗಿರುವ ಆತ್ಮ ಇದ್ದಾನಲ್ಲ ಅವನು ಸಾಯ್ತಾನೆ ಅಂತ ಅಪೇಕ್ಷೆ ಪಡ್ತಾ ಇದ್ದೀಯಾ? ಖಂಡಿತವಾಗಿ ಅವನಿಗೆ ಸಾವಿಲ್ಲ ಎಂಬುದನ್ನು ಮೊದಲು ನಿರ್ಣಯ ಮಾಡಿಕೊಡ್ತಾ ಇದ್ದಾನೆ ಭಗವಂತ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯ ಮತಪರಂ. ಅರ್ಜುನ, ಚೇತನ ನಾನು, ನೀನು, ಇವರು, ಇವರೆಲ್ಲರೂ ಯಾರಿಗೂ ನಾಶವಿಲ್ಲಪ್ಪ. ದೇಹದ ಒಳಗಿರುವ ಚೇತನ ಏನಿದ್ದಾರೆ, ಜೀವರೇನಿದ್ದಾರೆ, ಅವರು ಯಾರಿಗೂ ನಾಶವಿಲ್ಲ. ಅವರು ಯಾವಾಗಲೂ ಇರುವವರಾಗಿದ್ದಾರೆ. ಹಿಂದೆ ಇಲ್ಲ ಅಂತ ಇಲ್ಲ, ಮುಂದೆ ಆಗೋದಿಲ್ಲ ಅಂತಿಲ್ಲ, ಈಗ ಇಲ್ಲ ಅಂತಿಲ್ಲ. ತ್ರಿಕಾಲದಲ್ಲಿ ಕೂಡ, ಭೂತ ಭವಿಷ್ಯ ವರ್ತಮಾನ ಮೂರು ಕಾಲದಲ್ಲಿ ಕೂಡ ಇರುವವರಾಗಿದ್ದಾರೆ ಎಲ್ಲರೂ, ನಾನು, ನೀನು, ಇವರೆಲ್ಲರೂ ಕೂಡ. ಏತೆ ಜನಾಧಿಪ ತ್ವಂ ಅಹಂ ಇವೆ, ನಾನು, ನೀನು ಮತ್ತು ಇವರೆಲ್ಲರೂ ಕಣ್ಣಿ ಕಾಣ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಯಾವಾಗಲೂ ಇರುವವರಾಗಿದ್ದಾರೆ, ಮೂರು ಕಾಲದಲ್ಲಿ ಇರುವವರಾಗಿದ್ದಾರೆ. ಇವರಿಗೆ ನಾಶವೇ ಇಲ್ಲ. ನಾಶವಿಲ್ಲದ ಇವರ ಬಗ್ಗೆ ಯಾಕೆ ನೀನು ಚಿಂತನೆ ಮಾಡ್ತಾ ಇದ್ದೀಯಾ? ಅಯ್ಯೋ ಸಾಯ್ತಾರಲ್ಲ, ನಾಶವನ್ನು ಹೊಂತಾರಲ್ಲ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಜೀವರು ನಿತ್ಯರಾಗಿದ್ದಾರೆ ಎಂಬುದನ್ನು ತೆಗೆದು ಹೇಳಿದ ಭಗವಂತ. ಹಾಗಾದ್ರೆ ದೇಹ ನಾಶವಾಗುತ್ತೆ, ನಮ್ಮ ಕಣ್ಣಿದರಿಗೆ ಬಳಿ ಇರುವ ದೇಹ, ನಾವು ಗೌರವಿಸುವ ದೇಹ, ಇಷ್ಟವರೆಗೆ ನಾವು ನೋಡಿದ ದೇಹ, ಈ ದೇಹ ನಾಶವಾಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ದುಃಖ ಆಗುತ್ತೆ ಅಂತ ಹೇಳ್ತಾ ಇದ್ದೀಯಾ? ಬಿಡು, ಅದರ ಬಗ್ಗೆ ನೀನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಕಷ್ಟ. ಯಾಕೆ ಅಂದಾಗ, ದೇಹ ಇದು ನಶ್ವರವಾದ ದೇಹ, ಬಿದ್ದು ಹೋಗುವ ದೇಹ, ಪಂಚಭೌತಿಕವಾದ ದೇಹ, ಮತ್ತೆ ಪಂಚಭೂತಗಳಿಂದ ಕೂಡಿದ ದೇಹ, ಸತ್ವರಜಸ್ತಮ ಗುಣಗಳಿಂದ ಕೂಡಿದ ದೇಹ, ಎಂದಾದರೂ ಒಂದು ದಿವಸ ಸಾಯಲೇಬೇಕಾದ ದೇಹ, ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತಾ ಇದ್ದೀಯಾ? ನಾಳೆ ಹೋಗೋದು, ಇವತ್ತು ಹೋಗ್ತಾ ಇದೆ, ಅದರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಹೇಳ್ತಾ ಒಂದು ಮಾತಂತ ಇದ್ದಾನೆ ಕೃಷ್ಣ ಪರಮಾತ್ಮ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಖ್ಯತಿ. ಈ ವಿಷಯದಲ್ಲಿ ಧೀರನಾದವನು ಎಂದೂ ಮೋಹವನ್ನು ಹೊಂದಬಾರದು, ಧೈರ್ಯವಾಗಿರಬೇಕು, ಮೋಹಕ್ಕೆ ಅಂಜಬಾರದು. ಇದೇ ನನ್ನ ವಿಷಯ. ಮರಣಕ್ಕೆ ಅಂಜಬಾರದು. ಮರಣ ಯಾವಾಗಿದ್ರೂ ಬರೋದೇ, ಒಂದಿಲ್ಲ ಒಂದು ಬರೋದೇ ಮರಣ. ಅದಕ್ಕೆ ಯಾಕೆ ಹೆದರ್ಕೊಳ್ಬೇಕು? ನಾವು ಇರುವಷ್ಟು ಕಾಲ ಧೈರ್ಯದಿಂದ, ನಿಶ್ಚಿಂತೆಯಿಂದ ಪರಮಾತ್ಮನನ್ನು ಆರಾಧನೆ ಮಾಡಿದಾಗ, ಪರಮಾತ್ಮನ ಪೂಜೆ ಮಾಡಿದಾಗ, ಮಾಡಬೇಕಾದ ಕರ್ತವ್ಯಗಳು ಮಾಡಿದಾಗ, ಅದು ನಮ್ಮ ಜೀವನ ಬದುಕಿದ್ದಕ್ಕೆ ಸಾರ್ಥಕವಾಗುತ್ತೆ ಅರ್ಜುನ. ಅದರಿಂದ ನಾವು ಹುಟ್ಟಿದಾಗ ಕೌಮಾರಾವಸ್ಥೆ ಇತ್ತು, ನಿಧಾನವಾಗಿ ಕಾಲ ಕಳೆದ ನಂತರ ಕೌಮಾರಾವಸ್ಥೆಗೆ ಯೌವನಾವಸ್ಥೆ ಬಂತು. ಯಾರಾದರೂ ದುಃಖ ಪಡ್ತಾರೇನು? ಅಯ್ಯೋ ಕೌಮಾರಾವಸ್ಥೆ ಹೊರಟೇ ಹೋಯ್ತಲ್ಲ, ನಾನು ಮಗುವಾಗಿದ್ರೆ ಚೆನ್ನಾಗಿತ್ತು, ಇನ್ನು ಬೋರ್ಡ್ ಆಗಲಿಕ್ಕೆ ಬರದೇ ಇದ್ದ ಮಗನಾಗಿ ಮಗುವಾಗಿದ್ರೆ ಚೆನ್ನಾಗಿತ್ತು ಅಂತ ಯಾರಾದರೂ ಅಪೇಕ್ಷೆ ಪಡ್ತಾರೇನು? ಇಲ್ಲವಲ್ಲ. ಹಾಗೆ ಯೌವನಾವಸ್ಥೆ ಬಂತು, ಯೌವನಾವಸ್ಥೆಯಲ್ಲಿ ಪಡಬೇಕಾದ ಸುಖವನ್ನೆಲ್ಲ ಪಟ್ಟಿದ್ದಾನೆ. ಆಮೇಲೆ ವಾರ್ಧಕ್ಯ ಅವಸ್ಥೆ ತಾನಾಗಿ ಬಂತು, ನಾವು ಹೇಳಿ ಕೇಳಿ ಬರೋದಿಲ್ಲ ಅದು, ಅಥವಾ ಬರಬಾರ ಸ್ವಲ್ಪ ಅಲ್ಲೇ ಇರೋದ್ರೆ ಇರೋದಿಲ್ಲ ಅದು, ಬಂದೇ ಬಿಡ್ತದೆ. ವಾರ್ಧಕ್ಯ ಬಂತು ಅಂತ ಅಯ್ಯ ಯೌವನ ಹೋಯ್ತಲ್ಲ ಅಂತ ಯಾರಾದರೂ ದುಃಖ ಪಡ್ತಾರೇನು? ಇಲ್ಲವಲ್ಲ. ಅದನ್ನ ಯೌವನ ಹೋಗಿ ಬಾಲ್ಯ ಹೋಗಿ ಯೌವನ ಬಂದಾಗ, ಯೌವನ ಹೋಗಿ ವಾರ್ಧಕ್ಯ ಬಂದಾಗ ಹೇಗೆ ದುಃಖ ಪಡೋದಿಲ್ಲವೋ ಅದರಂತೆ ಒಂದು ಶರೀರ ಹೋಗಿ ಇನ್ನೊಂದು ಶರೀರ ಬಂದಾಗ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಎಂಬ ಅಂಶವನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಮಾತು ಹೇಳ್ತಾ ಇದ್ರೆ ಭಗವಂತ ಅದಕ್ಕೆ ಪೂರಕವಾಗಿ, ಅವಿನಾಶಿತ ತದ್ವಿಧಿ ಏನ ಸರ್ವಮಿದಂ ತತಂ. ಜೀವ ಅವಿನಾಶಿಯಾಗಿದ್ದಾನೆ, ನಾಶರಹಿತನಾಗಿದ್ದಾನೆ. ಬೇಡಪ್ಪ ಅರ್ಜುನ, ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತ ಶರೀರಿಣ. ಇವನು ಶರೀರಿ, ಜೀವ ಶರೀರವುಳ್ಳವನು, ಅವನು ನಿತ್ಯನಾಗಿದ್ದಾನೆ. ನಿತ್ಯನಾದ ಜೀವನ ಶರೀರಕ್ಕೆ ಮಾತ್ರ ನಾಶವೇ ಹೊರತು ಜೀವನಿಗೆ ನಾಶವಿಲ್ಲ. ಅದನ್ನ ಜೀವ ನಿತ್ಯನಾಗಿದ್ದಾನಾದ್ರಿಂದ ಜೀವನ ಬಗ್ಗೆ ನೀನು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಶರೀರ ಯಾವಾಗಲೂ ನಾಶವಾಗುವಂತಹದ್ದೇ, ಇವತ್ತಿಲ್ಲ ನಾಳೆ ಬಿದ್ದು ಹೋಗುವಂತಹದ್ದೇ. ಆದ್ರಿಂದ ಶರೀರದ ಬಗ್ಗೆ ಕೂಡ ನೀನು ಯೋಚನೆ ಮಾಡಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ. ಅದರಿಂದ ಯಾಕೆ ನಿನಗೆ ದುಃಖ ಎಂಬುದನ್ನು ಕೃಷ್ಣ ಆ ಪ್ರಶ್ನೆಯನ್ನು ಎದುರುಗಿಟ್ಟಿದ್ದಾನೆ ಎಂಬುದನ್ನು ನಾವು ಕಾಣ್ತಾ ಇದ್ದೆ. ಅದಕ್ಕೆ ಪೂರ್ವವಾಗಿ ಇನ್ನೊಂದು ಮಾತಾಡ್ತಾ ಇದ್ದಾನೆ ಕೃಷ್ಣ. ನ ಜಾಯತೆ ಮೃತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿತಾ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಅಜಃ ನಿತ್ಯ ಶಾಶ್ವತ, ಯಾವಾಗಲೂ ಇರುವವನಾಗಿದ್ದಾನೆ ಜೀವ. ಎಂದೂ ಹುಟ್ಟೋದಿಲ್ಲ, ಎಂದೂ ಸಾಯೋದಿಲ್ಲ. ಏನು ಹೀಗಂತೀರಿ ನೀವು? ಜೀವ ಹುಟ್ಟಿದ, ಜೀವ ಸತ್ತ, ವ್ಯವಹಾರ ಇದೆಯಲ್ಲ. ನಜಾಯತೆ ಎಂಬ ಎಂದು ಜೀವ ಹುಟ್ಟೋದಿಲ್ಲ, ಜೀವ ಸಾಯೋದಿಲ್ಲ. ಭಗವಂತ ಹೇಗೆ ನಿತ್ಯನಾಗಿದ್ದಾನೆ? ಕೃಷ್ಣ ಹೇಳ್ತಾನೆ, ನಾನು ಹೇಗೆ ನಿತ್ಯನಾಗಿದ್ದೇನೆ, ನೀನು ಹಾಗೆ ನಿತ್ಯನಾಗಿದ್ದೀಯ. ಹಾಗೆ ಭಗವಂತನಿಂದ ಜೀವನ ನಿತ್ಯನ. ಪರಮಾತ್ಮನಿಗೆ ಹುಟ್ಟೇ ಇಲ್ಲ, ಪರಮಾತ್ಮನಿಗೆ ಸಾವು ಇಲ್ಲ. ಜೀವನಿಗೆ ಹುಟ್ಟು ಇದೆ, ಜೀವನಿಗೆ ಸಾವು ಇದೆ. ಹೀಗಿರುವಾಗ ಪರಮಾತ್ಮನಂತೆ ಜೀವ ನಿತ್ಯನಾಗುವುದು ಹೇಗೆ? ಅಂದಾಗ ಜೀವ ಜೀವನಿಗೆ ಹುಟ್ಟು ಇದೆ. ಏನರ್ಥ? ಜೀವ ಸಾಧನೆಗೋಸ್ಕರವಾಗಿ ಅದನ್ನು ಶರೀರ ಪಡ್ಕೊಳ್ತಾನೆ, ಇದು ಜೀವನ ಹುಟ್ಟು. ಆ ಶರೀರದಲ್ಲಿ ಮಾಡಬೇಕಾದ ಸಾಧನೆ ಮುಗಿದ ನಂತರ ಶರೀರ ತ್ಯಾಗ ಮಾಡ್ತಾನೆ, ಇದು ಜೀವನ ಸಾವು. ಇಂತಹ ಹುಟ್ಟು ಸಾವುಗಳು ಭಗವಂತನಿಗಿಲ್ಲ. ಯಾಕೆ? ಅವನು ಸಾಧನೆ ಮಾಡಲಿಕ್ಕೋಸ್ಕರ ಶರೀರ ಪಡ್ಕೊಳ್ಬೇಕಾಗಿಲ್ಲ, ಸಾಧನೆ ಮುಗಿದ ನಂತರ ಶರೀರ ತ್ಯಾಗ ಮಾಡಬೇಕಾಗಿಲ್ಲ. ಅದನ್ನ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ. ಆದರೆ ಪರಮಾತ್ಮ ಕೃಷ್ಣನಾಗಿ ರಾಮನಾಗಿ ಬೇರೆ ಬೇರೆ ಅವತಾರಗಳಲ್ಲಿ ಅವತರಿಸಿದ್ದಾನೆ ಭಗವಂತ. ಆಗೇನರ್ಥ ಆಗಿದ್ರೆ ಪ್ರಾದುರ್ಭಾವೋ ಹರೇರ್ ಜನಿ, ಪರಮಾತ್ಮನ ಜನಿ, ಪರಮಾತ್ಮನ ಹುಟ್ಟಿದ ಅವನ ಪ್ರಾದುರ್ಭಾವ ಮೂಲ ರೂಪದಲ್ಲಿದ್ದ ಭಗವಂತ ಕೃಷ್ಣನಾಗಿ ಕಂಡ, ರಾಮನಾಗಿ ಕಂಡ ಅಂತ ನಾವು ಹೇಳಬೇಕೇ ಹೊರತು ಅವನು ಹುಟ್ಟಿದ ಎಂಬುದರ ಅನುಭವದಿಂದ ಎಂಬುದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದ್ದರಿಂದ ಅರ್ಜುನ ಯೋಚನೆ ಮಾಡಬೇಡ. ಒಂದು ದುಃಖ ಆಗಬಹುದು ನಿನಗೆ, ಈ ಶರೀರ ಹೋಯ್ತಲ್ಲ, ಒಂದು ಶರೀರ ಹೋಗಿ ಇನ್ನೊಂದು ಶರೀರ ಬಂದ್ರೂ ಕೂಡ ಈ ಶರೀರ ಕಳ್ಕೊಂಡ ಹಾಗೆ ಆಯ್ತಲ್ಲ ಅಂತ ನಿನಗೆ ವ್ಯಸನವಾಗಬಹುದಲ್ವಾ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತೇನೆ ಅಂತ ಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾತಿ ಸಂಯಾತಿ ಅನ್ಯಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅದನ್ನ ಒಂದು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ತೆಗೆದುಕೊಂಡಾಗ ಯಾರಿಗಾದ್ರೂ ದುಃಖ ಆಗುತ್ತದೆಯೋ? ಅಯ್ಯೋ ನನ್ನ ಹಳೆ ಬಟ್ಟೆ ಹೋಯ್ತಲ್ಲ ಅಂತ ದುಃಖ ಆಗ್ತದೆಯೋ? ಕೆಲವರಿಗೆ ಆಗೋದಿದ್ದೆ, ಎಂತ ಏನೂ ಕೆಲಸಕ್ಕೆ ಬಾರದ ಚಪ್ಪಲಿಯನ್ನು ಬಿಡ್ಲಿಕ್ಕೂ ತಯಾರಿಲ್ಲ, ಬಟ್ಟೆ ಇರಲಿ. ಅಷ್ಟು ಮೋಹ ನಮಗೆ ಪದಾರ್ಥಗಳ ಮೇಲೆ. ಓ ನನ್ನ ಬಟ್ಟೆ, ನಾನು 5 ವರ್ಷ ಹಾಕಿಕೊಂಡಿದ್ದೇನೆ, ನಾನು ಹೇಗೆ ಚಪ್ಪಲಿ ಬಿಡೋದು? ಒಂದು ಹೊರಕು ಪರಕೆ, ಅದು ಕೆಲಸಕ್ಕೆ ಬಾರದನ್ನು ಹೊರಗೆ ಹಾಕಿ ತಯಾರಿಲ್ಲ. ನಾವು ಸುಮ್ಮನೆ ಇರಿ, 3 ವರ್ಷ ಗುಡಿಸಿದ್ದೇನೆ, ಮನೆಯಲ್ಲಿ ಬಿದ್ದಿರಲ್ಲ ಅದು. ನಮ್ಮ ಮನೆಯಲ್ಲಿ ಉಪಯೋಗಕ್ಕೆ ಬರುವ ಪದಾರ್ಥಕ್ಕಿಂತ ಉಪಯೋಗಕ್ಕೆ ಬಾರದ ಪದಾರ್ಥಗಳೇ ಹೆಚ್ಚು. ಇಂಥ ಕೆಲಸಕ್ಕೆ ಬಾರದ ಪದಾರ್ಥ ತುಂಬಿಕೊಂಡಿರ್ತೇವೆ. ಯಾಕೆ? ಆ ಪದಾರ್ಥಗಳ ಮೇಲೆ ಮೋಹ ನಮಗೆ. ಯಾವುದನ್ನು ಬಿಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೋ ಅದನ್ನು ಎಷ್ಟು ಮಾತ್ರಕ್ಕೂ ಬಿಡ್ಲಿಕ್ಕೆ ತಯಾರಿಲ್ಲ ನಾವು. ಮತ್ತು ನಮ್ಮ ಪದಾರ್ಥ, ನಾನು ಉಪಯೋಗಿಸಿದ ಪದಾರ್ಥ, ಆ ಮೋಹದಿಂದಾಗಿ ಪದಾರ್ಥ ಇಟ್ಟುಕೊಂಡು ಮನೆ ತುಂಬಾ ಕಸ ಮಾಡಿಕೊಂಡಿದ್ದೇವೆ ನಾವು. ಹೇಳ್ತಾ ಇದ್ದಾನೆ ಕೃಷ್ಣ, ಜೀರ್ಣವಾದ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ತೆಗೆದುಕೊಂಡಾಗ ಹೇಗೆ ದುಃಖ ಪಡುವುದಿಲ್ಲವೋ ಮನುಷ್ಯ ಸಂತೋಷ ಪಡ್ತಾನೆ ಹೊಸ ಬಟ್ಟೆ ಬಂತು ಎಂಬುದಾಗಿ. ಆದ್ದರಿಂದ ಅದರಂತೆ ನೀನು ಕೂಡ ನವಾನಿ ಗೃಹಾತಿ ನರೋ ಅಪರಾಣಿ, ಅದರಿಂದ ತಥಾ ಶರೀರಾಣಿ ವಿಹಾಯ ಜೀರ್ಣವಾದ ಶರೀರ. ಈ ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ ಆ ಸಾಧನೆ ಮಾಡಿ ಜೀರ್ಣವಾದ ಶರೀರ, ಈ ಶರೀರವನ್ನು ಬಿಟ್ಟು ಸಾಧನೆಗೋಸ್ಕರ ಇನ್ನೊಂದು ಹೊಸ ಶರೀರ ತೆಗೆದುಕೊಂಡಾಗ ಸಂತೋಷ ಪಡಬೇಕೇ ಹೊರತು ದುಃಖ ಪಡಬಾರದಪ್ಪ ಎಂಬುದಾಗಿ ಹೇಳ್ತಾ ಅದನ್ನ ಶರೀರ ಜೀವ ಬೇರೆ ಆತ್ಮ ಬೇರೆ, ಜೀವ ಬೇರೆ ಶರೀರ ಬೇರೆ, ಅದನ್ನ ಜೀವನಿಗೆ ಜೀವ ಹೋಗ್ತಾನೆ ಎಂಬುದಾಗಿ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ, ಶರೀರ ಹೋಗುತ್ತೆ ಎಂಬುದಾಗಿ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಹೇಳ್ತಾ ಉಪಸಂಹಾರ ಮಾಡ್ತಾ ಇದ್ದಾನೆ. ಜಾತಸ್ಸಿ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯಚ ತಸ್ಮಾತ್ ಅಪರಿಹಾರ್ಯರ್ಥೆ ನತ್ತಂ ಶೋಚಿತು ಮರಹತಿ. ಅರ್ಜುನ, ಬಿಟ್ಬಿಡು ಈ ದುಃಖವನ್ನು, ಕಿತ್ತು ಹಾಕಿಬಿಡು ನಿನ್ನ ಅಭಿಮಾನವನ್ನು ಅಂತ ಹೇಳ್ತಾ ಇದ್ದಾನೆ. ಯಾವುದರ ಮೂಲಕವಾಗಿ ದುಃಖ ಪಡ್ತಾ ಇದೆಯೋ ಆ ದುಃಖದ ಮೂಲವನ್ನು ಕಿತ್ತಿ ಹಾಕಿಬಿಡು. ಯಾಕೆ? ಜಾತಸ್ಸಿ ಹಿ ಧ್ರುವೋ ಮೃತ್ಯು, ಎಷ್ಟು ದಿವಸ ಸಾಯದೆ ಇರಲಿಕ್ಕೆ ಸಾಧ್ಯ? ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯವಾ? ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇವರೆಲ್ಲರೂ ಎದುರುಗಡೆ ಇದ್ದಾರಲ್ಲ, ಇವರೆಲ್ಲ ಈಗಲೇ ಹೋಗ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದ್ದೀಯಲ್ಲ, ಇವರು ಎಷ್ಟು ದಿವಸ ಇರಲಿಕ್ಕೆ ಸಾಧ್ಯ? ಒಂದಿಲ್ಲ ಒಂದ್ ದಿವಸ ಹೋಗಲೇಬೇಕಷ್ಟೇ. ಜಾತಸ್ಸಿ ಧ್ರುವೋ ಮೃತ್ಯು, ಹುಟ್ಟಿದವನು ಸಾಯಲೇಬೇಕಷ್ಟೇ. ಧ್ರುವಂ ಜನ್ಮ ಮೃತಸ್ಥಿತ, ಹುಟ್ಟು ಸತ್ತವನೊಂದು ದಿವಸ ಹುಟ್ಟಲೇಬೇಕಷ್ಟೇ. ಹೀಗಿರುವಾಗ ಜನನ ಮರಣಗಳು ಅನಿವಾರ್ಯ ಅಂತ ಆದ್ಮೇಲೆ ಯಾಕೆ ದುಃಖ ಪಡ್ತಾ ಇದ್ದೀಯ? ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ತಸ್ಮಾತ್ ಅಪರಿಹಾರ್ಯರ್ಥೆ, ಇದು ಅಪರಿಹಾರ್ಯವಾದ ಅರ್ಥ. ಯಾವಾಗಲೂ ಬರಲೇಬೇಕು, ಪ್ರತಿಯೊಬ್ಬರು ಕೂಡ ಇದನ್ನು ಫೇಸ್ ಮಾಡಲೇಬೇಕು, ಎಲ್ಲರೂ ಎದುರಿಸಲೇಬೇಕು. ಹೀಗಿರುವಾಗ ಇದನ್ನು ದುಃಖಪಟ್ಟು ಯುದ್ಧವನ್ನೇ ಮಾಡುವುದಿಲ್ಲ, ಸುಮ್ಮನೆ ಕೂತುಕೊಳ್ಳೋದಲ್ಲ, ಅರ್ಥ ಇಲ್ಲ. ಜೊತೆಗೆ ನಿನ್ನ ಕರ್ತವ್ಯ ಕರ್ಮ ಏನು, ಅದರಿಂದ ವಿಮುಖನಾದಾಗ ನಿನ್ನ ತುಂಬಾ ದೊಡ್ಡ ಪಾಪ ಬರುತ್ತದೆ. ಆದ್ದರಿಂದ ಕ್ಷತ್ರಿಯನಾಗಿದ್ದೀಯ, ಕ್ಷತ್ರಿಯನಿಗೆ ಯುದ್ಧ ಎಂಬುದು ಶ್ರೇಷ್ಠವಾದ ಧರ್ಮ. ಅದರಲ್ಲಿ ಕೂಡ ಅಧಾರ್ಮಿಕರ ಎದುರಿಗೆ ನಿಂತು ಯುದ್ಧ ಮಾಡುವುದಿದೆಯಲ್ಲ, ಇದು ಧಾರ್ಮಿಕ ಯುದ್ಧ, ಇದು ಧರ್ಮ ಯುದ್ಧ. ಇದು ಅಧಾರ್ಮಿಕರನ್ನು ಬಗ್ಗು ಪಡೆಯುವುದರ ಮೂಲಕ, ಅವರನ್ನು ನಾಶ ಮಾಡುವುದರ ಮೂಲಕ ಧರ್ಮದ ಸಂಸ್ಥಾಪನೆ ಮಾಡುವುದಿದೆಯಲ್ಲ, ಧರ್ಮವನ್ನು ಎತ್ತಿ ಹಿಡಿಯುವುದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಯುದ್ಧವಾದ್ರಿಂದ ಇಂಥ ಯುದ್ಧವನ್ನು ಮಾಡದೇ ಹೋದರೆ ನಿನಗೆ ಪಾಪ ಬರ್ತದೆ. ಅದನ್ನು ಪಾಪಮಯ, ಅದನ್ನು ಪಾಪ ಬರುತ್ತೆ. ಆದ್ದರಿಂದ ನಿನಗೆ ಯುದ್ಧ ಮಾಡದೇ ಅಂದ್ರೆ ಪಾಪ ಬರುತ್ತೆ ಎಂದು ನೀನು ಹೇಳಿದ್ಯಾ. ಯುದ್ಧವನ್ನು ಮಾಡಿದ್ರೆ ಪಾಪ ಬರುತ್ತೆ ಎಂದು ನೀನು ಹೇಳಿದ್ಯಾ. ಯುದ್ಧ ಮಾಡದೇ ಅಂದ್ರೆ ಪಾಪ ಬರುತ್ತೆ ಎಂದು ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ನಿನಗೆ ಪಾಪ ಬರಬಾರದು ಅಂತಿದ್ರೆ ಯುದ್ಧ ಮಾಡಬೇಕೆಂಬುದಾಗಿ ಅರ್ಜುನನ ಆ ದುಃಖದ ಮೂಲವಾದ ಮೋಹ ಏನಿದೆ ಅದನ್ನು ಕಿತ್ತೆಗೆಯುವುದರ ಮೂಲಕ ಅರ್ಜುನನನ್ನು ಬಡದೆಬ್ಬಿಸಿ ಯುದ್ಧಕ್ಕೆ ಸನ್ನದ್ಧನನ್ನಾಗಿ ಮಾಡಿದ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಅವನ ಸೇವೆಯನ್ನು ಕೇವಲ 10 ನಿಮಿಷದಲ್ಲಿ ಮಾಡುವ ಭಾಗ್ಯ ಬಂದದ್ದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಪರಮ ಪೂಜ್ಯ ಗುರುಗಳ ವಿದ್ಯಾಪೀಠದಲ್ಲಿ ನಾವೆಲ್ಲ ಬೆಳೆದ ಶಿಷ್ಯರು, ಇವತ್ತು ಯಾರು ಉಪನ್ಯಾಸ ಮಾಡ್ತಾ ಇದ್ದೇವೆ, ಪ್ರಾಯ ಎಲ್ಲರೂ ಕೂಡ ಅವರ ಶಿಷ್ಯರಾಗಿ ಬೆಳೆದವರು. ಅವರ ಮುಂದೆ ಏನು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ, ಆ 2 ಅಕ್ಷರ ಸಮರ್ಪಣೆ ಮಾಡುವ ಭಾವ ಬಂದದ್ದು ನಮ್ಮ ಅನೇಕ ಜನ್ಮಗಳ ಭಾಗ್ಯ ಎಂಬುದಾಗಿ ಭಾವಿಸ್ತಾ ಆ ಒಂದೇ ಒಂದು ಪ್ರಾರ್ಥನೆ ನಿಮ್ಮೆಲ್ಲರ ಪರವಾಗಿ ಶ್ರೀ ಶ್ರೀಪಾದಂಗಳವರು ಭಗವಂತ ಇನ್ನೂ ಅನೇಕ ವರ್ಷಗಳವರೆಗೆ ಅವರನ್ನು ಗಟ್ಟಿಮುಟ್ಟಾಗಿ ಆರೋಗ್ಯವಂತರನ್ನಾಗಿ ಇರಿಸಿ ಇನ್ನೂ 100 ಸಮಾಜ ಸೇವೆಗಳನ್ನು ಮಾಡಿಸಲಿ. ಜೊತೆಗೆ ನಮ್ಮಂತಹ ಇನ್ನೂ ಅನೇಕ ವಿದ್ವಾಂಸರು ಹೊರಗೆ ಬರುವಂತೆ ಆಗಲಿ ಎಂಬುದಾಗಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.
ಪಂಡಿತ ರಾಮಾಚಾರ್ಯರು ಪ್ರಾಯ ತೃಪ್ತವಾಗಿ ತಮ್ಮ ವಸ್ತುಸ್ಥಿತಿಗೆ ವಿರುದ್ಧವಾದರೂ ಅವರಿಗೆ ಗಂಟೆಗಟ್ಟಲೆ ಮಾತಾಡೋದಕ್ಕೆ ಕೊಟ್ಟರೆ ಮಾತ್ರ ಅವರ ಉಪನ್ಯಾಸ ಜನಪ್ರಿಯವಾಗುವ ಸಂದರ್ಭ ಅಂತಾದರಲ್ಲಿ ಮೊಟಕು ಕೊಡಿಸಿ ಸಮಯವನ್ನು ನಿಗದಿತ ಸಮಯದಲ್ಲಿ ಮುಗಿಸಿದ್ದಾರೆ. ಕೃತಜ್ಞತೆಗಳು. ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು. ಮರಣಕ್ಕೆ ಅಂಜಬಾರದು ಅಂತ ಅವರ ವಿಷಯ. ಆತ್ಮ ನಿತ್ಯ, ಅವನಿಗೆ ಸಾವಿಲ್ಲ. ದೇಹ ನೀನು ಕೊಲ್ಲದೇ ಇದ್ರೂ ಅದು ಸಾಯುತ್ತದೆ, ಯಾಕೆ ಅಂಜಬೇಕು ಅಂತ. ಇವೆರಡು ಸ್ಥೂಲವಾದ ವಿಷಯ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದರೆ ನಾವು ಅಂಜೋದು ಇವೆರಡಲ್ಲದೆ ಇನ್ನೆರಡು ಕಾರಣಗಳಿವೆ. ಆ ಸೂಕ್ಷ್ಮವನ್ನ ಕೃಷ್ಣನ ಮಾತಿನಲ್ಲಿ ಶ್ರೀಪಾದಂಗಳವರು ಗಮನಿಸಿದ್ದಾರೆ. ಆತ್ಮ ನಿತ್ಯ ಸಾವಿಲ್ಲ, ದೇಹ ಸತ್ರ ಇನ್ನೊಂದು ಬರುತ್ತೆ. ಆದರೆ ಇನ್ನೊಂದು ಬರುವ ದೇಹ ಕೋಳಿದ್ದೋ ನಾಯಿದ್ದೋ ಹಂದಿದ್ದೋ, ಇದಕ್ಕೆ ನಾನು ಅಂಜಬೇಡವೋ? ಶ್ರೀಪಾದಂಗಳವರು ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಕೋಳಿಯ ನಾಯಿಯ ದೇಹ ಬರದೇ ಇರುವಂತೆ ಬದುಕು ನೀನು ಅಂತ. ಪ್ರಾಮಾಣಿಕವಾದ ಬದುಕನ್ನ ಬದುಕಿದ್ರೆ ಮರಣಕ್ಕೆ ಅಂಜುವ ಕೆಲಸ ಇಲ್ಲ. ಇನ್ನೊಂದು ಮರಣಕ್ಕೆ ನಾವು ಅಂಜೋದು, ಈ ಬಾಂಧವ್ಯ ಹೋಗುತ್ತಲ್ಲ, ತಂದೆ ತಾಯಿ ಮಕ್ಕಳು ಹೆಂಡಂದಿರು ಮನೆ ಮಠ, ನಾನು ಸತ್ರ ಈ ಬಾಂಧವ್ಯ ಹೋಗುತ್ತಲ್ಲ ಅಂತ ಇನ್ನೊಂದು ಮರಣಕ್ಕೆ ಅಂಜುವ ಕಾರಣ. ಅದಕ್ಕೆ ಮುಂದಿನ ಅಭಿಮಾನವೇ ದುಃಖದ ಮೂಲ ಅನ್ನೋ ಹೆಡ್ಡಿಂಗ್ ಅಲ್ಲಿ ಶೀರ್ಷಿಕೆಯಲ್ಲಿ ಶ್ರೀಪಾದಂಗಳವರು ಗೀತಾ ಸಾರೋದ್ಧಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನ ವಿದ್ವಾಂಸರಾದ ಪಂಚಮುಖಿ ಪೌಮಾನಾಚಾರ್ಯರು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಕೆಲವು ವರ್ಷ ಅಧ್ಯಯನ ಮಾಡಿ ಜನಪ್ರಿಯ ಉಪನ್ಯಾಸಕರಾಗಿ ಪಂಚಮುಖಿ ಪೌಮಾನಾಚಾರ್ಯರು ಬೆಂಗಳೂರಿನಲ್ಲಿ ಹಾಗೂ ನಾಡಿನ ಅನೇಕ ಕಡೆಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರು ಈ ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಕೇಳಿಕೊಳ್ಳಿ.
ಶ್ರೀ ಗುರುಭ್ಯೋ ನಮಃ. ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಗುರುಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಈ ಪರ್ವಕಾಲದ ಗಂಗಾಸ್ನಾನದಲ್ಲಿ ಗಂಗಾಸ್ನಾನವನ್ನು ಮಾಡಿ ಕೃತಕೃತ್ಯನಾಗಿಬೇಕು ಎಂಬ ಒಂದು ಉದ್ದೇಶದಿಂದ ನಾನಿಲ್ಲಿ ನನ್ನೆರಡು ಮಾತುಗಳ ಶುದ್ಧಿಗೋಸ್ಕರವಾಗಿ ನಿಂತಿದ್ದೇನೆ. ತಮ್ಮ ಅನೇಕ ವಿಧವಾದ ಚಟುವಟಿಕೆಗಳ ಮಧ್ಯದಲ್ಲಿ ಪೂಜ್ಯ ಶ್ರೀಪಾದಂಗಳವರು ಜಗತ್ತಿಗೆ ಅತ್ಯಂತ ಅನುಕೂಲವಾಗುವ, ಪೂರ್ವೋಪನ್ಯಾಸಕರು ಹೇಳಿದ ಎಲ್ಲ ಕಾಲಗಳಲ್ಲೂ ಪ್ರಸ್ತುತವಾಗಿರುವ ಗೀತೆಯನ್ನ ಶ್ರೀಮದ್ ಆಚಾರ್ಯರ ಮತಾನುಗುಣವಾಗಿ ಅತ್ಯಂತ ಕಠಿಣವಾದ ಗೀತೆಯನ್ನು ಸರಳ ಶೈಲಿಯಲ್ಲಿ ಉಪನ್ಯಾಸ ಮಾಡಿ ಅದನ್ನು ಬರೆದು ಜಗತ್ತಿಗೆ ಬಹುಮುದ್ರೆಗಳನ್ನು ಕೊಟ್ಟು ತನ್ಮೂಲಕವಾಗಿ ಅನೇಕರಿಗೆ ಸಾರ್ಥಕ ಜೀವನಕ್ಕೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಶ್ರೀಪಾದಂಗಳವರು. ಅದರಲ್ಲಿರುವ ಒಂದು ವಿಷಯ ನನ್ನ ಪಾಲಿಗೆ ಬಂದದ್ದು, ಅಭಿಮಾನವೇ ದುಃಖಕ್ಕೆ ಮೂಲ ಎಂಬುದಾಗಿ. ಕೃಷ್ಣನ ಮುಂದೆ ಮರಣದ ಭಯಕ್ಕೆ ಅಂಜಿದವನಂತೆ ಮಾತಾಡಿದ ಅರ್ಜುನನ ಬಗ್ಗೆ ಮರಣಕ್ಕೆ ಅಂಜಬೇಕಾಗಿಲ್ಲ. ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಎಂಬುದಾಗಿ ಪರಮಾತ್ಮ ಹೇಳಿ ಈಗ ನಿನಗೆ ಬರ್ತಾ ಇರತಕ್ಕಂತಹ ದುಃಖ ಇದರ ಕಾರಣ ಏನು, ದುಃಖ ಯಾವುದರಿಂದ ಬರುತ್ತೆ? ಅನೇಕರನ್ನ ನಾವು ಪ್ರಶ್ನೆ ಮಾಡಿದಾಗ ದುಃಖದ ಬಗ್ಗೆ ಒಬ್ಬೊಬ್ಬರು ಒಂದೊಂದನೆ ಹೇಳುತ್ತಾರೆ. ದುಃಖಕ್ಕೆ ಕಾರಣ ದುಡ್ಡಿಲ್ಲದೆ ಇರುವುದು, ದುಃಖಕ್ಕೆ ಕಾರಣ ರೋಗ ಬಂದಿರುವುದು, ದುಃಖಕ್ಕೆ ಕಾರಣ ನಾನಾ ವಿಧವಾದದ್ದನ್ನು ಅನೇಕರು ಹೇಳುತ್ತಾರೆ. ಆದರೆ ಕೃಷ್ಣ ಸಂಪೂರ್ಣವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾನೆ, ನಿನ್ನ ದುಃಖಕ್ಕೆ ಕಾರಣ ಇವತ್ತು ಬಂಧುಗಳು ಸಾಯ್ತಾ ಇದ್ದಾರೆ ಎನ್ನುವುದು ನಿನಗಾಗಿದೆ. ಬಂಧುಗಳು ಸತ್ತರೆ ನಾನು ಸಾಯ್ತೇನೆ, ನಿಜ, ನನಗೂ ಮೃತ್ಯು ಇದೆ ಎಂಬುದು ನಿಶ್ಚಿತ. ಆದರೆ ನನ್ನ ಮರಣಾನಂತರದಲ್ಲಿ ನಾನು ಯಾವ ದೇಹದಲ್ಲಿ ಬರ್ತೀನೋ, ಅವರು ಯಾವ ದೇಹದಲ್ಲಿ ಬರ್ತಾರೋ, ಪರಸ್ಪರವಾಗಿ ಈಗ ನಾವಿಬ್ಬರೂ ಸೇರಿ ಏನು ಕೆಲವು ಕಾಲಗಳನ್ನು ಕಳೆದಿದ್ದೇವೆ, ಈ ಒಂದು ಸಂಬಂಧ ನಮಗಲ್ಲಿ ಜ್ಞಾಪಕಕ್ಕೆ ಬರುವುದಿಲ್ಲ. ಸಂಬಂಧ ಜ್ಞಾಪಕಕ್ಕೆ ಬರದೇ ಇದ್ದಾಗ ಮತ್ತೊಂದು ಜನ್ಮ ಬಂದರೇನು ಬರದೇ ಇದ್ದರೇನು? ನನಗೆ ಈಗ ನನಗೆ ಬೇಕಾಗಿರತಕ್ಕಂಥದ್ದು ಈ ದುಃಖ ನನಗೆ ಪರಿಹಾರ ಆಗಬೇಕು. ಅದನ್ನು ಪ್ರಶ್ನೆ ಹೇಳಬೇಕಾಗಿದೆ ಕೃಷ್ಣ ಉತ್ತರ. ಮುಂದಿನ ಜನ್ಮದಲ್ಲಿ ಅರ್ಜುನನಿಗೂ ಮತ್ತೊಂದು ಜನ್ಮ ಬರುತ್ತೆ, ಭೀಷ್ಮ ದ್ರೋಣ ಕೃಪಕರ್ಣಾದಿಗಳಿಗೂ ಮತ್ತೊಂದು ಜನ್ಮ ಬರುತ್ತೆ. ಆದರೆ
ಯಾರೋ ಎಷ್ಟೋ ಜನ ಎಲ್ಲೋ ಬಂದಿದ್ದಾರೆ, ಹಿಂದೆ ಸೇರಿದ್ದೇವೆ, ಮುಂದೆ ಸೇರಿದರು, ನಾವು ಹಿಂದಿದ್ದೆವು ಎನ್ನುವ ಜ್ಞಾನ ಪರಿಚಯ ನಮಗಿರುವುದಿಲ್ಲ. ಆದ್ದರಿಂದ ಈ ದುಃಖದ ಪರಿಹಾರ ಹೇಗೆ ಮಾಡಿಕೊಳ್ಳಬೇಕು ಎನ್ನುವುದು ಅದಕ್ಕೋಸ್ಕರವಾಗಿ ಪರಮಾತ್ಮ ತಾನೇ ಮಾರ್ಮಿಕವಾಗಿ ಅವನ ಪ್ರಶ್ನೆಯನ್ನು ಮಾಡಿಕೊಂಡು ದುಃಖಕ್ಕೆ ಕಾರಣ ಏನು ಎನ್ನುವುದನ್ನು ವಿಶ್ಲೇಷಣೆ ಮಾಡಿ ಅರ್ಜುನನ ಮನಸ್ಸಿನಲ್ಲಿ ಬಂದಿರುವ ದುಃಖದ ಪರಿಹಾರವನ್ನು ಪರಮಾತ್ಮ ಮಾಡಲಿಕ್ಕೆ ಹೊರಡ್ತಾ ಶ್ಲೋಕವನ್ನು ಹೇಳ್ತಾನೆ. ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂತ್ಯತಿ ಕ್ಷತ್ವ ಭಾರತ. ಇದಕ್ಕೆ ಬಹಳ ಜನ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಾವೆಲ್ಲರೂ ಉಪನ್ಯಾಸದಲ್ಲಿ ಹೇಳುವಾಗ ಒಂದು ಮಾತ್ರ ಹೇಳುತ್ತೇವೆ, ವಿಷಯಗಳು ಇಂದ್ರಿಯಗಳಿಗೆ ಸಂಬಂಧವನ್ನ ಉಂಟು ಮಾಡುತ್ತೆ, ವಿಷಯೇಂದ್ರಿಯಗಳ ಸನ್ನಿಕರ್ಷ ಆಗುತ್ತೆ. ವಿಷಯೇಂದ್ರಿಯಗಳ ಸನ್ನಿಕರ್ಷವಾದಾಗ ಅದರಿಂದ ಆಗತಕ್ಕಂತಹದ್ದು ಸುಖವೂ ಆಗುತ್ತೆ. ಸುಸ್ಪರ್ಶ ಸುಗಂಧ ಸ್ವರೂಪಗಳನ್ನು ನೋಡಿದಾಗ ನಮಗೆ ಸುಖವಾಗುತ್ತೆ. ಅದರ ಜೊತೆಗೆ ದುರ್ಗಂಧ ದುರೂಪಗಳನ್ನ ದುಸ್ಪರ್ಶಗಳಾದಾಗ ಅವೇ ವಿಷಯಗಳು ದುಃಖವನ್ನು ಕೊಡುತ್ತೆ. ಆದರೆ ಈ ವಿಷಯಗಳ ಮತ್ತು ಇಂದ್ರಿಯಗಳ ಏನೊಂದು ಸಂಬಂಧ ಆಗುತ್ತಾ ಇದೆ, ವಿಷಯೇಂದ್ರಿಯಗಳ ಈ ಸಂಬಂಧ ಎಲ್ಲ ಕಾಲಗಳಲ್ಲೂ ನಮಗೆ ಸುಖ ದುಃಖಗಳನ್ನು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ನಾವು ಒಂದು ಪದಾರ್ಥವನ್ನ ನಾವು ನೋಡಿದಾಗ ಮುಟ್ಟಿದಾಗ ಇದು ನನ್ನದು ನನಗೆ ಬೇಕು ಎನ್ನುವ ಅಭಿಮಾನ ಬಂದಾಗ ಮಾತ್ರ ನಮಗದು ಸುಖ ದುಃಖಗಳಿಗೆ ಕಾರಣವಾಗುತ್ತೆ ಹೊರತು ನಮ್ಮದಲ್ಲದಿದ್ರೆ ಆಗೋದಿಲ್ಲ. ಶ್ರೀಪಾದಂಗಳವರು ತಮ್ಮ ಅಭಿಮಾನವೇ ದುಃಖಕ್ಕೆ ಮೂಲ ಎನ್ನುವ ಒಂದು ಟೈಟಲ್ ಅನ್ನು ಕೊಟ್ಟು ಆ ಉಪನ್ಯಾಸದ ಶೀರ್ಷಿಕೆಯನ್ನು ಬರೆಯುವ ಸಂದರ್ಭದಲ್ಲಿ ಯಾರದೋ ಮನೆಯಲ್ಲಿ ಯಾರಿಗೋ ಬೆಂಕಿ ಬಿದ್ದಾಗ ಸರಳವಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಶ್ರೀಪಾದಂಗಳವರು. ಎಲ್ಲೋ ಬೆಂಕಿ ಬಿದ್ದಿದೆ ಅಂದ್ರೆ ನಮಗೇನು ಆಗೋದಿಲ್ಲ, ನಮ್ಮ ಮನೆಗೆ ಬಿದ್ದಿದೆ ಅಂದಾಗ ನಮಗೆ ಬಹಳ ದುಃಖ ಆಗತ್ತೆ. ಯಾಕಾಗತ್ತೆ? ಅದು ನಮ್ಮದು ಎನ್ನುವ ಅಭಿಮಾನ ಇರೋದ್ರಿಂದ ಆ ಅಭಿಮಾನದಿಂದ ದುಃಖವೇ ಕಾರಣವೇ ಹೊರತು ಅಭಿಮಾನ ಇಲ್ಲದೆ ಇದ್ದಾಗ ನಮಗೆ ದುಃಖವಾಗೋದಿಲ್ಲ. ಅಭಿಮಾನ ಅದಕ್ಕೆ ದುಃಖಕ್ಕೆ ಮೂಲ. ಈ ಅಭಿಮಾನವನ್ನ ತ್ಯಾಗ ಮಾಡಬೇಕು ಅಂತಾನೆ ಪರಮಾತ್ಮ. ಅದು ಹೇಗೆ ಸಾಧ್ಯ? ಪರಮಾತ್ಮ ಹೇಳ್ತಾನೆ, ನೀ ಮಾಡಿದ್ದೀಯಾ, ನಿನಗಿದೆ ಅದು, ಗೊತ್ತಿದೆ, ವಿಚಾರ ಮಾಡು ಅಂತಾನೆ. ಹೇಗದು? ನೀ ಮಲಗಿದಾಗ ನಿನ್ನ ದೇಹಕ್ಕೆ ಗಂಧಲೇಪನ ಮಾಡಿದರೆ ಅಥವಾ ದುರ್ಗಂಧವನ್ನು ತಂದು ನಿನಗೆ ಲೇಪನ ಮಾಡಿದರೆ, ದುಸ್ಪರ್ಶವಾದರೆ ಕೆಟ್ಟ ರೂಪವನ್ನು ತೋರಿಸಿದ್ರೆ ನಿನಗೆ ಗೊತ್ತಾಗಲ್ಲ. ಯಾಕೆ? ದೇಹದ ಮೇಲೆ ನಿನಗಾಗ ಅಭಿಮಾನವಿಲ್ಲ. ಅಭಿಮಾನವಿಲ್ಲದೆ ಇದ್ದದ್ರಿಂದ ನಿನಗೇನಾಗುತ್ತಾ ಇದೆ? ಅದು ದುಃಖಕ್ಕೆ ಕಾರಣವಾಗುತ್ತಾ ಇಲ್ಲ. ಆದ್ದರಿಂದ ಅಭಿಮಾನ ದುಃಖಕ್ಕೆ ಕಾರಣವಾಗಿದೆ. ಆದ್ದರಿಂದ ಇಷ್ಟ ವಿಷಯ ಸಾಕ್ಷಾತ್ಕಾರವಾದರೆ ಸುಖವಾಗತ್ತೆ, ಅನಿಷ್ಟ ವಿಷಯ ಸಾಕ್ಷಾತ್ಕಾರವಾದರೆ ದುಃಖವಾಗತ್ತೆ. ಆದ್ದರಿಂದ ಈ ಇಷ್ಟಾನಿಷ್ಟಗಳ ಸುಖ ದುಃಖಗಳ ಬಗ್ಗೆ ನೀನು ವಿಚಾರ ಮಾಡಬೇಕಾದದ್ದು ಅಭಿಮಾನವನ್ನು ಬಿಡಬೇಕು ಅಂತ. ಬಹಳ ಕಷ್ಟ ಅಭಿಮಾನವನ್ನು ಬಿಡತಕ್ಕಂತಹದ್ದು, ಬಹಳ ಕಷ್ಟ. ವಿಷಯಗಳು ಇವತ್ತು ನಮಗೆ ಸುಖಕ್ಕೆ ಕಾರಣ ಅಂತ ಯಾಕಾಗಿದೆ ಅಂದ್ರೆ, ವಿಷಯೇಶು ಶೋಭನಾಧ್ಯಾಸ ನಿಮಿತ್ತ ಸ್ನೇಹ ರೂಪೇಣವ, ವಿಷಯದಲ್ಲಿ ನಮಗೆ ಅದು ಅತ್ಯಂತವಾಗಿ ಬೇಕು ಎಂಬುದಾಗಿ ಅದು ನಮ್ಮ ಮನಸ್ಸಿಗೆ ಬಂದು ಬಿಟ್ಟಿದೆ, ಅದಕ್ಕೋಸ್ಕರವಾಗಿ ಅದು ವಿಷಯಗಳು ಸುಖ ಕೊಡುತ್ತೆ ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ವಿಷಯಗಳೇ ಕೇವಲ ಸುಖ ದುಃಖಕ್ಕೆ ಕಾರಣವಲ್ಲ, ಅದರಲ್ಲಿ ಮಾಡತಕ್ಕಂತಹ ನಮ್ಮ ಅಭಿಮಾನವೇ ದುಃಖ ಮತ್ತು ಸುಖಕ್ಕೆ ಕಾರಣ. ಎಷ್ಟೊಮ್ಮೆ ನಾವು ಯಾರನ್ನೋ ನೋಡ್ತೇವೆ ಮತ್ತೆ ಯಾರನ್ನೋ ಮಾತಾಡಿಸದೇ ಹೋಗುತ್ತೇವೆ, ನಮಗೆ ವಿಷಯೇಂದ್ರಿಯ ಸನ್ನಿಕರ್ಷವಾದರೂ ನಮ್ಮವರಲ್ಲ ನಮ್ಮದಲ್ಲ ಎನ್ನುವುದಾದಾಗ ಅದರಲ್ಲಿ ನಮಗೆ ಅಭಿಮಾನ ಬರುವುದಿಲ್ಲ. ಅಭಿಮಾನ ಬರಲಿಕ್ಕೆ ಕಾರಣ, ಆ ಅಭಿಮಾನಕ್ಕೆ ಮುಖ್ಯವಾದ ಕಾರಣ ನನ್ನದು ಎನ್ನುವುದು. ಈಗ ನೀನು ಬಿಡಬೇಕಾದದ್ದು ಏನಾಗಿದೆ ಅಂದ್ರೆ, ಇವರು ನಿನ್ನವರು, ಇವರ ವಿಯೋಗದಿಂದ ದುಃಖ ಬರುತ್ತೆ ಅಂತ. ಇವರೆಲ್ಲ ನಿನ್ನವರೇನಲ್ಲ, ಈಗ ಮಾತ್ರ ನಿನ್ನವರಾಗಿದ್ದಾರೆ, ಯಾವಾಗಲೂ ಇವರೇ ನಿನ್ನವರಲ್ಲ. ಆದ್ರಿಂದ ವಿಷಯೇಂದ್ರಿಯಗಳನ್ನು ಈಗೇನು ನೀನು ದುಃಖಕ್ಕೆ ಕಾರಣ ಅಂತ ಸಂಬಂಧವನ್ನು ತಿಳಿದಿದ್ದೀಯಾ? ಇದಕ್ಕೆ ಕಾರಣ ಅವರ ಎದುರಿಗಿರುವುದು ಮಾತ್ರವೇ ಅಲ್ಲ, ನಮ್ಮವರು ಎನ್ನುವ ಅಭಿಮಾನ ಕಾರಣ. ಅಭಿಮಾನವನ್ನ ಬಿಡಬೇಕು ಅಂತ. ಬಹಳ ಕಷ್ಟ ಇದನ್ನು ಬಿಡುವುದು. ಅದಕ್ಕೆ ಈ ಸುಖ ದುಃಖಗಳು ಇದು ಜೀವನಿಗೆ ಸಂಬಂಧಪಟ್ಟದ್ದೇ ಅಂದ್ರೆ ಶ್ರೀಪಾದಂಗಳವರು ಬರೀತಾರೆ, ಇಲ್ಲ ನಮ್ಮ ಮನಸ್ಸಿನಲ್ಲಿ ಉಂಟಾಗತಕ್ಕಂತಹ ಸುಖ ದುಃಖ ಜ್ಞಾನಗಳು ಅಂತಃಕರಣದ ವಿಕೃತಿಯೇ ಹೊರತು ಆತ್ಮನಿಗೂ ಇವುಗಳಿಗೂ ಬೇರೆ ಸಂಬಂಧವೇ ಇಲ್ಲ. ಆದ್ದರಿಂದ ಮನಸ್ಸಿನ ವಿಕೃತಿಗಾಗಿ ಆತ್ಮ ತಾನು ದುಃಖ ಪಡಬೇಕಾಗಿಲ್ಲ, ಕೆಂಗಿಡಬೇಕಾಗಿಲ್ಲ ಅಂತ. ಆದ್ದರಿಂದ ಅಭಿಮಾನವನ್ನು ಬಿಡಬೇಕು ಅಂತ. ಅಭಿಮಾನವನ್ನು ಬಿಡಬೇಕು ಅಂತ ಹೊರಟು ಎಲ್ಲ ಕಡೆಯಲ್ಲೂ ಅಭಿಮಾನ ಬಿಡ್ತಾ ಹೋದರೆ ಜೀವನ ನಡೆಯುವುದು ಹೇಗೆ ಅಂತ ಶ್ರೀಪಾದಂಗಳವರು ಒಂದು ಅಲ್ಲಿ ತಮ್ಮ ಗೀತಾ ಸಾರೋದ್ಧಾರದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿಕೊಳ್ಳುತ್ತಾರೆ. ಅಭಿಮಾನ ಬಿಟ್ಟು ಬಿಡೋಣ, ಎಲ್ಲ ಕಡೆಯಲ್ಲೂ ಅಭಿಮಾನ ಬಿಟ್ಟು ಬಿಡೋಣ, ಯಾವುದನ್ನು ಹಚ್ಚಿಕೊಳ್ಳೋದು ಬೇಡ, ಯಾವುದೂ ಬೇಡ, ನಾವು ಹಾಗೆ ಇದ್ದು ಬಿಡೋಣ. ಆದರೆ ಶ್ರೀಪಾದಂಗಳವರು ಕೊನೆಯಲ್ಲಿ ನಮಗೆ ಆ ಗೀತಾ ಸಾರೋದ್ಧಾರದಲ್ಲಿ ತಮ್ಮದೇ ಆದ ಅನುಭವದ ಅಭಿಮಾನದ ಮಾತನ್ನ ನಮಗೆ ಹೇಳಿ ನಮ್ಮನ್ನ ಸರಿಯಾದ ಮಾರ್ಗಕ್ಕೆ ತರ್ತಾ ಇದ್ದಾರೆ. ಅವರ ಮಾತುಗಳನ್ನೇ ನಾನು ಉದ್ಧಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರ ವಾಕ್ಯ ನಮ್ಮಲ್ಲಿ ಬಾಯಲ್ಲಿ ಬಂದರೆ ನಮ್ಮ ವಾಕ್ಯವು ಶುದ್ಧವಾಗತ್ತಾದ್ರಿಂದ ಅವರ ಮಾತನ್ನೇ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪರಮಾತ್ಮ ಹೇಳ್ತಾ ಇರತಕ್ಕಂತಹ ಅಭಿಮಾನವನ್ನು ತಿತಿಕ್ಷಸ್ವ, ಏನು ಸುಖ ದುಃಖಗಳನ್ನ ತಿತಿಕ್ಷಸ್ವ ಅಂತ ಹೇಳ್ತಾ ಇದ್ದಾನೆ, ವಿಫಲೀಕರಿಸಬೇಕು. ಅದು ಸುಖ ದುಃಖಗಳು ಬಂದರೂ ಕೂಡ ಅದರಿಂದ ನಿನ್ನ ಮೇಲೆ ಆಗತಕ್ಕಂತಹ ಪರಿಣಾಮ ಏನೂ ಆಗಬಾರದು ಎನ್ನುವುದೇ ಪರಮಾತ್ಮನ ಉದ್ದೇಶ. ಇದೇ ರೀತಿಯಾಗಿ ಯಾವುದೇ ಸುಖ ಬರಲಿ, ಏನೇ ದುಃಖ ಬರಲಿ, ಎಲ್ಲರಿಂದ ನೀನು ದೂರ ಇರಲಿಕ್ಕೆ ಆಗೋದಿಲ್ಲ. ಸಮಾಜದಲ್ಲಿ ಆ ರೀತಿಯಾಗಿ ಇದ್ದರೆ ನೀನು ತುಂಬಾ ದುಃಖಕ್ಕೀಡಾಗಬೇಕಾಗತ್ತೆ, ನೀನು ಹೀಗಿರಬೇಕು ಎನ್ನುವುದನ್ನ ಶ್ರೀಪಾದಂಗಳವರು ತಮ್ಮ ಮಾತಲ್ಲಿ ಹೇಳ್ತಾ, ಅವರ ಮಾತನ್ನೇ ನಾನೇ ಹೇಳಿಬಿಡ್ತೇನೆ, ಅದೇ ಮಾತನ್ನೇ ಹೇಳಿಬಿಡ್ತೇನೆ. ಅವರು ಹೇಳಿದ್ದನ್ನೇ ಪರಮಾತ್ಮನ ಈ ಮಾತು ಪರಾನುಕಂಪದಿಂದ ಜನಿತವಾದ ನಿಸ್ವಾರ್ಥ ನಿರಪೇಕ್ಷ ಮತ್ತು ಸಾತ್ವಿಕ ಶೋಕಕ್ಕೆ ಅನ್ವಯವಾಗೋದಿಲ್ಲ. ಇದು ಕೇವಲ ವೈಯಕ್ತಿಕವಾದ ನನ್ನವರು ನನಗೆ ಬೇಕು, ನನ್ನವರಿಗೆ ಮಾತ್ರ ಒಳಿತಾಗಬೇಕು ಎನ್ನುವುದಕ್ಕೆ ಮಾತ್ರ ಅಭಿಮಾನ ದುಃಖಕ್ಕೆ ಕಾರಣವಾಗುತ್ತೆ ಹೊರತು ನಿಸ್ವಾರ್ಥವಾದ ನಿರಪೇಕ್ಷವಾದ ಸಾತ್ವಿಕ ಶೋಕ ಅದು ಯಾವತ್ತೂ ಸಹಿತ ಅಲ್ಲಿ ಅಭಿಮಾನವನ್ನ ನಾವು ಬಿಡಬೇಕಾಗಿಲ್ಲ. ಅಂತಹ ಸಾತ್ವಿಕ ಶೋಕ ಆತ್ಮನನ್ನ ಕುಗ್ಗಿಸುವುದಿಲ್ಲ. ಇದು ವೈಯಕ್ತಿಕವಾದ ಸ್ವಾರ್ಥಕ್ಕೆ ಮಾತ್ರ ಪ್ರಯೋಜನ ಮಾಡಿಕೊಳ್ಳತಕ್ಕಂತಹ ಅಭಿಮಾನ ದುಃಖಕ್ಕೆ ಕಾರಣವಾಗುತ್ತೆ ಹೊರತು ಅದು ನಿಸ್ವಾರ್ಥವಾಗಿದ್ದರೆ ನಿರಪೇಕ್ಷವಾಗಿದ್ದರೆ ಅಭಿಮಾನದಲ್ಲಿ ಸಾತ್ವಿಕತೆ ಇದ್ದರೆ ಅದು ಶೋಕಕ್ಕೆ ಕಾರಣ ಆಗೋದಿಲ್ಲ, ಅದು ಆತ್ಮ ವಿಕಾಸಕ್ಕೆ ಕಾರಣವಾಗುತ್ತೆ ಅಂತಾರೆ ಶ್ರೀಪಾದಂಗಳವರು. ವ್ಯಾಮೋಹ ಮೂಲಕವಾದ ಆತ್ಮನ ಅಪಕರ್ಷಕ್ಕೆ ಕಾರಣವಾದ ಸಾಂಸಾರಿಕ ಕಾಮನೆಗಳನ್ನು ಕೆರಳಿಸುವ ದುಃಖದ ಬಗ್ಗೆಯೇ ಪರಮಾತ್ಮನು ಈ ಮಾತುಗಳನ್ನು ಆಡಿದ್ದಾನೆ. ಇದರಿಂದ ಯಾರಿಗೆ ಏನೇ ಸಂಭವಿಸಿದರೂ ಕೂಡ ನಮಗೆ ಅಭಿಮಾನ ಇಲ್ಲ, ನಮಗೆ ಬೇಕಾಗಿಲ್ಲ ಅಂತಂದರೆ ಅದಕ್ಕೆ ಶ್ರೀಪಾದಂಗಳವರು ಬರೀತಾರೆ, ಇದರಿಂದ ಯಾರಿಗೆ ಏನೇ ಸಂಭವಿಸಿದರೂ ರಾಷ್ಟ್ರಕ್ಕೆ ಸಮಾಜಕ್ಕೆ ಯಾವುದೇ ಭೀಕರ ಅನರ್ಥವಾದರೂ ಅನುಕಂಪದಿಂದ ಅದರ ಪರಿಹಾರಕ್ಕೆ ಪ್ರಯತ್ನಿಸದೆ ನಾವು ಇರಬಾರದು ಎಂದು ಗೀತೆಯ ಅರ್ಥ ಇದೆ ಅಂತ ಇದನ್ನು ನಾವು ಯಾರೂ ಗ್ರಹಣ ಮಾಡಬಾರದು. ಕೃಷ್ಣ ಅಭಿಮಾನ ರಹಿತನಾಗಿದ್ದು ಬಿಡು ಅಂತ ಹೇಳಿದ್ದಾನೆ, ನಮಗೇನು ಸಂಬಂಧ ಇಲ್ಲ, ಎಲ್ಲೇ ಏನೇ ಆಗಲಿ, ರಾಷ್ಟ್ರಕ್ಕೆ ಒಂದು ದುರಂತ ಬರಲಿ ಮತ್ತೊಂದಕ್ಕೆ ದುರಂತ ಬರಲಿ ಪಕ್ಕದ ಮನೆಯವರಿಗೆ ಏನೇ ಆಗಲಿ ನಮಗೆ ಅಭಿಮಾನ ಇಲ್ಲ ಅಂತ ಕೂಡ ಬೇಡ ಅಂತ ಗ್ರಹಿಸಬಾರದು ಅಂತ ಹೇಳ್ತಾ, ಸಂಕುಚಿತ ಸ್ವಾರ್ಥ ಭಾವನೆಯಿಂದ ಪ್ರೇರಿತವಾದ ಪ್ರಗತಿಗೆ ವಿರೋಧಿಗಳಾದ ದುಃಖಗಳೇ ಆ ಅಭಿಮಾನವು, ಆ ದುಃಖಗಳಿಗೇನೆ ಅಭಿಮಾನ ಮೂಲವಾಗಿದ್ದು ಅವುಗಳನ್ನು ಧೀರ ಭಾವದಿಂದ ನಾವು ಎದುರಿಸಬೇಕು ಎಂಬುದೇ ಪರಮಾತ್ಮನ ಆಶಯವಾಗಿದೆ ಎಂಬುದಾಗಿ ಸಣ್ಣ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಮಾತ್ರ ಸ್ಪರ್ಶಾಸ್ತಕವಂತೆ ಅನ್ನುವ ಎಷ್ಟೋ ಟೀಕಾ ಟಿಪ್ಪಣಿಗಳ ಮಧ್ಯದಲ್ಲಿ ಅನೇಕ ವಿಷಯಗಳನ್ನ ಪೂರ್ವರು ಹೇಳಿದ್ದರೂ ಕೂಡ ಇಂದಿನ ಸಮಾಜಕ್ಕೆ ಯಾವುದನ್ನ ಓದುವುದರಿಂದ ಇವತ್ತೇನಾಗಿದೆ ಅಂದ್ರೆ ಭಗವದ್ಗೀತೆಯ ಮೇಲೆ ಸಾಕಷ್ಟು ಜನ ಪುಸ್ತಕಗಳನ್ನು ಬರೆದಿದ್ದಾರೆ. ಅನೇಕರಿಗೆ ನಮ್ಮ ಶ್ರೀಪಾದಂಗಳವರು ಯಾವ ರೀತಿಯಲ್ಲಿ ಬರೆದುಕೊಟ್ಟಿದ್ದಾರೆ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ಅವತ್ತಿನ ಕಾಲದಲ್ಲಿ ತುಂಬಾ ಕಷ್ಟವಾಗಿತ್ತು. ಅದಕ್ಕೋಸ್ಕರವಾಗಿ ಶ್ರೀಪಾದಂಗಳವರು ಮಧ್ವ ಭಾಷ್ಯಾನುಸಾರಿಯಾಗಿ ಗೀತೆಯ ನಿಜವಾದ ಅರ್ಥ ಏನು, ಗೀತೆ ಯಾವುದರ ಮೇಲೆ ಬೆಳಕನ್ನು ಚೆಲ್ಲಲಿಕ್ಕೆ ಹೊರಟಿದೆ ಎನ್ನುವುದನ್ನ ಶ್ರೀಪಾದಂಗಳವರು ಸರಳವಾದ ಸುಸ್ಪಷ್ಟವಾದ ಅತ್ಯಂತ ಸಂಕ್ಷಿಪ್ತವಾದ ವಿಸ್ತಾರವೂ ಆಗದೆ ಇರುವ ಅನೇಕ ಲೌಕಿಕ ಉದಾಹರಣೆಗಳನ್ನು ಕೊಟ್ಟು ನಮ್ಮ ಮನಸ್ಸಿಗೆ ಗೀತೆಯ ಸುಂದರವಾದ ಅರ್ಥವನ್ನ ನಿತ್ಯ ನೈಮಿತ್ತಿಕಗಳಲ್ಲಿ ನಾವು ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಎನ್ನುವುದನ್ನು ಸರಳವಾಗಿ ನಮಗೆ ಬರೆದುಕೊಟ್ಟು ಪರಮೋಪಕಾರ ಮಾಡಿದ್ದಾರೆ. ಅಂತಹ ಶ್ರೀಪಾದಂಗಳವರ ಈ ಒಂದು 70ನೇ ವರ್ಷದ ಶ್ರೇಷ್ಠತರವಾಗಿರತಕ್ಕಂತಹ ಪೀಠಾರೋಹಣದ ಸಂದರ್ಭದಲ್ಲಿ ನಾವು ಉಪಸ್ಥಿತರಿದ್ದೀವಿ ಎನ್ನುವುದೇ ದೊಡ್ಡ ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ. ಶ್ರೀಪಾದಂಗಳವರ ಈ ರೀತಿಯಾದ ಒಂದು ಅನುಗ್ರಹ ಮಾಡತಕ್ಕಂತಹ ಅನೇಕ ಸಂದರ್ಭಗಳು ನಮ್ಮ ಮೇಲೆ ಅವರಿಗೆ ನಮ್ಮ ಮಾಡತಕ್ಕಂತಹ ಸಂದರ್ಭ ಅವರಿಗೆ ಉಂಟಾಗಿ ನಮ್ಮನ್ನು ಚಿರಕಾಲವಾಗಿ ನಮ್ಮನ್ನು ಅವರು ಅನುಗ್ರಹಿಸುತ್ತಿರಲಿ ಅಂತ ಹೇಳ್ತಾ ನನಗೆ ಕೊಟ್ಟ ಈ ಅವಕಾಶಕ್ಕೋಸ್ಕರವಾಗಿ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ನನ್ನ ಎರಡು ಕೃತಿ ಕುಸುಮಗಳನ್ನು ಅರ್ಪಣೆ ಮಾಡಿ ಕೃಷ್ಣಾರ್ಪಣಮಸ್ತು. ಹರೆಯಣ.
ವಿದ್ವಾಂಸರಾದ ಪೌಮಾನಾಚಾರ್ಯರು ನೇರವಾಗಿ ವಿಷಯಕ್ಕೆ ಬಂದು ಶ್ರೀಪಾದಂಗಳವರ ಹೃದಯವನ್ನು ಶ್ರೀಕೃಷ್ಣನ ಹೃದಯವನ್ನು ನಮ್ಮ ಮುಂದೆ ಮೆಚ್ಚಿಟ್ಟಿದ್ದಾರೆ. ಶ್ರೀಗಳ ಬಳಿ ಪಡೆಯಬೇಕು ಶ್ರೀಪಾದಂಗಳವರ